ಪ್ರತಿಯೊಂದು ಪ್ರೀತಿಯಂತ ಸಹೋದರ ಸಹೋದರ, ಕಳೆದ ಒಂದು ತಿಂಗಳಲ್ಲಿ ನಾವೇನು ಮಾಡಿದ್ವಿ, ಪ್ರಕಟಣೆಯನ್ನು ನಾವು ಓದಿದ್ರಿ. ಆ ಪ್ರಕಟಣೆ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ರೆವಲೇಷನ್ 4 ಚಾಪ್ಟರ್ ನಾವೇನು ಮಾಡಿದ್ವಿ, ನಾವು ಆರಂಭ ಮಾಡಿದ್ರಿ. ರೆವಲೇಷನ್ 4 ಚಾಪ್ಟರ್ಲ್ಲಿ ನಾವು ಆರಂಭ ಮಾಡಿದ್ರೆ ಅನೇಕ ಅಂಶಗಳನ್ನ ನಾವು ಅದನ್ನು ನೋಡಿದ್ರಿ. ಅಂದ್ರೆ ಅಧ್ಯಾಯ ನೋಡ್ಬೇಕ್ರೆ ಮೊದಲನೇ ವಚನದಿಂದ ನೋಡ್ಬೇಕ್ರೆ ಒಂದು ಪರಲೋಕದಲ್ಲಿ ಒಂದು ಮಹಾಲಕ್ಷ್ಮಿ ನೋಡ್ತಾರೆ, ಪರಲೋಕದಲ್ಲಿ ದ್ವಾರ ಏನಾಯ್ತು ತೆರೀತು ಅಂತಂದ್ಬಿಟ್ಟು ನಾವು ನೋಡ್ತೀರಿ. ಅದರ ಸೊ ಪರಲೋಕದಲ್ಲಿ ದ್ವಾರ ತೆರೀತು ಅಂತಂದ್ರೆ ಏನು ನೀವು ಅಂದ್ರೆ ಇನ್ನು ಮುಂದಕ್ಕೆ ಪರಲೋಕದಿರುವಂತ ಅನೇಕ ವಿಚಾರಗಳನ್ನ ದೇವರು ಮನುಷ್ಯರಿಗೆ ತಿಳಿಸ್ಬೇಕು ಅಂತ ಏನ್ ಮಾಡಿದ್ರು, ಆ ಒಂದು ಡೋರ್ ಆಫ್ ಏನಂತಾರೆ ಆಪರ್ಚುನಿಟಿ, ಡೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅದನ್ನ ಏನ್ ಮಾಡಿದ್ರು ದೇವರು ಅವರು ಓಪನ್ ಮಾಡೋದು ನೋಡ್ತಿದಾರ. ಸೊ ಅಂದ್ರೆ ಪರಲೋಕದಲ್ಲಿ ಏನೋ ದೇವರು ಬಾಗಿಲು ಮುಚ್ಕೊಂಡಿದ್ರು, ಹಂಗ ಓಪನ್ ಆಗಿದ ತಕ್ಷಣ ತಕ್ಕಂತ ಅಲ್ಲಿ ಯಾರು ಒಬ್ಬ ಸಿಂಹಾಸನ ಕೂತ್ಕೊಂಡ್ರು ಅಂತೇನಿಲ್ಲ, ಅಲ್ಲಿ ಇಲ್ವೇ ಇಲ್ಲ. ಹೆಚ್ಚು ನೋಡ್ಬೇಕ್ರೆ ಇಂಗ್ಲೀಷ್ ಬರ್ತಾರೆ, ನೋಡ್ಬೇಕ್ರೆ ಆಲ್ರೆಡಿ ಏನಾಗಿರೋ ಒಬ್ರು ಎರಡನೇ ವರ್ಷದಿಂದ ಬರ್ಬೇಕ್ರೆ ಥ್ರೋನ್ ವಾಸ್ ಸೆಟ್ ಇನ್ ಹೆವೆನ್ ಅಂಡ್ ಒನ್ ಸ್ಯಾಟ್ ಆನ್ ದ ಥ್ರೋನ್. ಅದು ಆಡಿ ಏನಾಯ್ತು, ಒಂದು ಸಿಂಹಾಸನ ಇತ್ತು, ಅದ್ರಲ್ಲಿ ಏನಾದ್ರು ಒಬ್ರು ಕೂತಿದ್ರು ಅಂತ. ಅಂದ್ರೆ ಏನೋ ದೇವ್ರು ಇವಾಗ ಡೋರ್ ಓಪನ್ ಮಾಡಿದ್ರು, ಅವ್ರು ಬಂದು ಕೂತ್ಕೊಂಡ್ರು ಅಂತ ಇಲ್ಲ, ಅಲ್ಲಿ ಇಲ್ಲ. ಅಂದ್ರೆ ಪರಲೋಕದಲ್ಲಿ ಇದು ನಮ್ಗೆ ಚೆನ್ನಾಗುತ್ತೆ. ಅಂದ್ರೆ ಪರಲೋಕದಲ್ಲಿ ತಂದೆ ದೇವರು ಒಂದು ಅವ್ರಿಗಿರುವಂತ ಒಂದು ಆಸೀನವಾಗಿರುತ್ತ ಒಂದು ಸ್ಥಾನ. ಅಂದ್ರೆ ಇಡೀ ಒಂದು ಸರ್ವಸ್ವವನ್ನು ಆಳ್ವಿಕೆ ಮಾಡಕ್ಕೆ ಒಂದು ಪರಲೋಕದ ತಂದೆ ದೇವರೇ ಆಗಿದೆ. ಆಡಿ ಆ ಪೊಸಿಷನ್ ಅಲ್ಲಿ ಆ ಪವರ್ ಅಥಾರಿಟಿ ಅಲ್ಲಿ ಮಾಡಿದ ಹೊರಡಿ ಆಡಿ ಕೂತ್ಕೊಂಡಿದ್ರೆ ಹೊರತು ಆ ಅಥಾರಿಟಿನ ಅವ್ರನ್ನ ಅಸ್ಯೂಮ್ ಮಾಡೋಂತ ಅವಶ್ಯಕತೆನೆ ಇಲ್ಲ. ಅದರ ಇಡೀ ಸರ್ವಸ್ವ ಸೃಷ್ಟಿ ಮಾಡಿದ್ಯಾರೋ ಅದ್ರ ಅದೇ ಹೇಳ್ಬೇಕ್ರೆ ನಾವು ದೇವ್ರಿಗೆ ಹೇಳ್ಬೇಕು ಅಂತ ಹೇಳಿ ಎಂತ ದೇವ್ರ ಅಂತ ಹೇಳ್ತಾ ಇದ್ರೆ ಸರ್ವಶಕ್ತನಾಗಿರ ದೇವ್ರ ಸರ್ವಶಕ್ತ ಅಂತಂದ್ರೆ ಅದು ಮೀರಿ ಇನ್ ಯಾವ ಶಕ್ತಿನೂ ಅವ್ರಿಗೆ ಇಲ್ಲ ಅಂತಂದ್ರೆ ಅವ್ರಿಗಿಂತ ಒಂದು ಶಕ್ತಿಶಾಲಿ ಆಗಿರೋದು ಯಾವ ಶಕ್ತಿನೂ ಇಲ್ಲ. ಅಂದ್ರೆ ಎಲ್ಲಾ ಶಕ್ತಿಗಳು ಏನೇ ಇದ್ರು ಸರಿ ಯಾರು ಕೇಳಿದೆ ಎಲ್ಲ ಇವ್ರು ಕೇಳನೆ ಇದೆ ಅಂತ ನೋಡ್ತೀವಿ. ಅದ್ರ ಅದೇ ಹೇಳ್ಬೇಕ್ರೆ ಇವೆಲ್ಲದಕ್ಕಿಂತ ಉನ್ನತವಾದವ್ರು ಯಾರೋ ದೇವರ. ಅವ್ರು ಏನಾಗಿದ್ರೆ ಈ ಒಂದು ಅಥಾರಿಟಿ ಈ ಒಂದು ಪವರ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಅವ್ರ ಸಿಂಹಾಸನ ಮೇಲೆ ಅವರು ಕೂತಿದ್ದಾರೆ ಅಲ್ಲ. ಅದೇ ನೋಡಿತೀನಿ ದಾನಿಯಲ್ಲಿ ಅವ್ರ ವಚನ ಓದ್ರಲ್ಲ ಏನಂತ ನೋಡಿದ್ರಿ ವಚನ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಓದಿಂತೀನಿ ಡ್ಯಾನಿಯಲ್ 4:3.
ಆತನ ಮಹತ್ವಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ, ಆತನ ರಾಜ್ಯವು ಶಾಶ್ವತ ರಾಜ್ಯ.
ನೋಡ್ರ ಆತನ ರಾಜ್ಯ ಅಂದ್ರ ಅಂದ್ರೆ ಶಾಶ್ವತ ರಾಜ್ಯ ಅಂತ ಹೇಳ್ತಾರೆ. ಅವ್ರ ರಾಜ್ಯ ಇದೆ, ಅವ್ರ ರಾಜ್ಯ ಎಂತ ರಾಜ್ಯ ಅಂತಂದ್ರೆ ಶಾಶ್ವತ ರಾಜ್ಯ. ಅಂದ್ರೆ ಅವ್ರಿಗೇನಿಲ್ಲ ಆ ದಿನ ಇಲ್ಲ ಅಂತೇನಿಲ್ಲ. ಇದೇ ತರ ಕೀರ್ತನೆ 92 ಹೇಳ್ತಾರಲ್ಲ ಹೇಳ್ತಾರೆ ಫ್ರಮ್ ಎವರ್ ಲಾಸ್ಟಿಂಗ್ ಟು ಎವರ್ಲಾಸ್ಟಿಂಗ್ ದ ವರ್ಡ್ ಗಾಡ್. ಅದರ ಅವರು ಏನ ಎಂತ ದೇವ್ರ ಅಂದ್ರೆ ಅನಾದಿ ದೇವ್ರ. ಅದರ ಆ ದಿನ ಇಲ್ಲ ಅವ್ರಿಗೆ ಅಂತ್ಯನಿಲ್ಲ. ಆ ದೇವ್ರಿಗೆ ಆದಿ ಅಂತ್ಯ ಇಲ್ಲ ಅಂತಂದ್ರೆ ಅವ್ರ ಆಡಳಿತಕ್ಕೇನಿಲ್ಲ, ಏನಿಲ್ಲ, ಆರಂಭನಿಲ್ಲ ಅಂತ್ಯನೋ ಇಲ್ಲ. ಅದರ ಅಂದ್ರೆ ಇಡೀ ಸರ್ವಸ್ವ ಅವ್ರ ಕೈಯಲ್ಲಿ ಏನಾಗಿದೆ ಇದೆ. ಆದ್ರೆ ಇಲ್ದಿರೋದು ಒಂದೇ ಒಂದು ಯಾರಂದ್ರೆ ಈ ಭೂಲೋಕದಲ್ಲಿ ತನಗಿರೋಂತ ಒಂದು ರಾಜ್ಯ ಅಷ್ಟೇ. ಅದ್ರ ಅದೇ ಹೇಳ್ಬೇಕ್ರೆ ದೇವ್ರು ಅಂದ್ರೆ ಇಡೀ ಒಂದು ಯೂನಿವರ್ಸ್ ಅಲ್ಲಿ ಮಾಡಿದ್ರೆ ಆ ಪವರ್ ಅಲ್ಲಿ ಮಾಡೋ ಅಥಾರಿಟಿ ಯಾರು ಕೂತಾರೆ ತಂದೆ ದೇವ್ರ ಏನ್ ಮಾಡೋರೆ ಅವ್ರು ಕೂತಾರ. ಈ ಮನುಷ್ಯರದ ನಡುವೆ ಏನಕ್ಕೆ ಕೆಟ್ಟದ್ದು ಬಿಟ್ಟವ್ರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಏನ್ ಬಿಟ್ಟಿದ್ದಾರೆ ಮನುಷ್ಯರಿಗೆ ಏನಾಗ್ಲಿ ಅನುಭವ ಆಗ್ಲಿ ಅಂತ ಅಂದ್ರೆ ಅಂದ್ರೆ ಎಲ್ಲಾ ಸೃಷ್ಟಿಯಲ್ಲಿರುವಂತ ಎಲ್ಲಾ ಸೃಷ್ಟಿಗಳು ಏನ್ ಮಾಡ್ತಾರೆ ಈ ಮನುಷ್ಯರಲ್ಲಿರೋಂತ ಒಂದು ಕೆಟ್ಟದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಪಾಠನ ಕಲಿತಾ ಇದ್ದಾರೆ. ಅಂದ್ರೆ ಅದಿನ ವಚನ ಇದೆಯಾ ಎಲ್ಲ ನೋಡಿ ಪಾಠ ಕಲಿತಾರೆ ಅಂತ. ಎಲ್ಲಿದೆ ವಚನ ಏನಂತ ಬರ್ತಾರೆ ನಾವೆಲ್ಲ ನೋಟವಾಗಿದ್ದೇವೆ ಜಗತ್ತಿಗೆ ನೋಟವಾಗಿದೆ. ವೆರಿ ಗುಡ್. ಎಲ್ಲಿ ಬರ್ತದೆ ಸರಿ ಫಸ್ಟ್ ಕೊರಿಂಥಿಯನ್ಸ್ ಉಡ್ತೇವೆ
ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ
ನೋಟವಾಗಿದ್ದೇವೆ. ಇಡೀ ಸೃಷ್ಟಿನ ದೇವರು ತನ್ನ ಅದ್ಭುತ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ ಪಾಠ ಏನ್ ಮಾಡ್ತಾರೆ ಇವಾಗ ಸದೇ ದೇವರ ಒಂದು ಪಾದಪೀಠ ಅನ್ನೋದನ್ನ ಭೂಮಿ ಅದರ ವೆರಿ ಗುಡ್. ಸೊ ಅದ್ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಇದನ್ನೇ ಅಲ್ಲಿ ಏನ್ ಮಾಡಿದ ಯೋಹಾನ ನೋಡಿದ್ರ ತಂದೆ ಪರಲೋಕದ ತಂದೆ ದೇವ್ರು ನೋಡಕ್ ಹೆಂಗಿದ್ರಂತೆ ನೋಡಕ್ ಹೆಂಗಿದ್ರು ಪ್ರಕಟಣೆ ಹೇಳ್ತಾರಲ್ಲ ನಾಲ್ಕನೇ ಅಧ್ಯಾಯದಲ್ಲಿ ಯಾವ ಒಂದು ರಥ ತರ ಇದ್ರಂತೆ ಅವರು ಪದ್ಮರಾಗ
ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಾ
ಸೂರ್ಯಕಾಂತ ಪದ್ಮರಾಗ ತರ ಕಾಣಿಸ್ತಾ ಇದ್ರು ಅಂತ ತಿಳ್ತಾರೆ. ಸೊ ಏನಿದು ಸೂರ್ಯಕಾಂತ ಪದ್ಮರಾಗ ಅಂತಂದ್ರೆ ನಮಗೆ ಗೊತ್ತು ಕ್ಯಾರೆಕ್ಟರ್. ಸೊ ದೇವರಲ್ಲಿ ಅಂತ ಎರಡು ಕ್ಯಾರೆಕ್ಟರ್ ಯಾವ್ದು ಇಂಗ್ಲಿಷ್ ಅಲ್ಲಿ ಜಾಸ್ಪರ್ ಅಂಡ್ ಸಡೈನ್ ಸ್ಟೋನ್ ಅಂತ ಬರ್ತದ್ರ. ಜಾಸ್ಪರ್ ಅಂತಂದ್ರೆ ನಾವೇನ್ ನೋಡ್ತೀರಿ, ಅದು ಏನಂದ್ರೆ ಇದು ಮಾಡರ್ನ್ ಡೇ ಡೈಮಂಡ್ ಅಂದ್ರೆ ವಜ್ರ ಕೇಳ್ತದ್ರ. ಸೊ ವಜ್ರ ದೇವ್ರಿಗೆ ಕಂಪೇರ್ ಮಾಡ್ತಾರೆ, ಏನ್ ಗುಣ ಅದು? ಯಾವತ್ತು ನಾಶ ಆಗ್ತಿರೋದು, ಆಮೇಲೆ ಪರ್ಫೆಕ್ಟ್ ಅದರ ಡೈಮಂಡ್ ಯಾವಾಗ ನೋಡ್ಬೇಕಂದ್ರೆ ಪರ್ಫೆಕ್ಟ್ ಅದರ. ಸೊ ಆ ಡೈಮಂಡ್ ಏನ್ ಮಾಡ್ತಾರೆ, ಎಲ್ಲಾ ಇದಕ್ಕಿಂತ ಅಧಿಕವಾಗಿ ಬೆಳಕಿನ ರಿಫ್ಲೆಕ್ಟ್ ಮಾಡೋದೇ ಒಂದು ಪರ್ಫೆಕ್ಟ್ ಡೈಮಂಡ್. ಅಂದ್ರೆ ಎಜ್ಜೆಸ್ ಹೆಂಗಿದೆ ಪರ್ಫೆಕ್ಟ್ ಆಗಿರೋದ್ರಿಂದ ಪರ್ಫೆಕ್ಟ್ ಲೈಟ್ ಏನ್ ಮಾಡ್ತಾರೆ ಅಂದ್ರೆ ದೇವರಿಗಿಂತ ಪರಿಪೂರ್ಣವಾದಂತ ಒಂದು ಗುಣ ಅದರ. ಸೊ ಅವನಲ್ಲಿ ಯಾವುದೇ ಗುಣಗಳಿಲ್ಲ, ಹೆಚ್ಚು ಕಮ್ಮಿ ಅಂತೇನಿ ಇಲ್ಲ, ಯಾವ್ದಿಲ್ಲ, ಅವರ ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇದಾರೆ ಅದರ. ಆಮೇಲೆ ನೆಕ್ಸ್ಟ್ ಏನ್ ನೋಡಿದ್ರೆ ಇನ್ನೊಂದು ಪದ್ಮರಾಗ. ಪದ್ಮರಾಗ ಅಂದ್ರೆ ಯಾವ ಕಲರ್? ಯಾವ್ದು? ರೆಡ್ ಅದರ. ಸೊ ನೋಡ್ಬೇಕಾದ್ರೆ ಅದೇನ್ ಸೂಚನೆ ಮಾಡ್ತಾರೆ, ದೇವರ ಒಂದು ಪ್ರೀತಿ ಅದರ. ಪಾಪಿಷ್ಟ್ರ ಮೇಲೆ ದೇವರು ಇಟ್ಟಂತ ಒಂದು ಪ್ರೀತಿ ಏನ್ ಮಾಡ್ತಾರೆ ಅದರ. ಅಷ್ಟೊಂದು ಪರ್ಫೆಕ್ಟ್ ಆಗಿರೋ ದೇವರು ಕೂಡ ಎಷ್ಟೋ ಒಂದು ತಲಿಕಾಣವರಾಗಿದ್ರು ಅಂತಂದ್ರೆ ತನ್ನ ಪಾಪ ಮಾಡಿರೋಂತ ಒಂದು ಹಿಂದೆ ಮನುಷ್ಯ ಮೇಲೆ ಮಾಡಿದ ಅವ್ರಿಗೆ ದಯ ನೋಡ್ಸೋರು ಆಗಿದ್ರು ಅದರ. ಸದ್ಯ ನೋಡ್ಬೇಕಾದ್ರೆ ದೇವರ ಒಂದು ಪ್ರೀತಿಮಯವಾದಂತ ಒಂದು ಗುಣ ಅದರ. ಆಮೇಲೆ ನೆಕ್ಸ್ಟ್ ಅವ್ರ ಸುತ್ತಲೂ ಏನಿತ್ತು ನೋಡಿದ್ರೆ, ಸಿಂಹಾಸನ ಸುತ್ತಲೂ ಒಂದು ಮುಗಿಲು ಬಿಲ್ಲು ಇತ್ತು ಅದರ. ಆ ಮುಗಿಲು ಬಿಲ್ಲು ಯಾವ್ದೆಲ್ಲ ಇತ್ತು? ಪಚ್ಚೆ ಅದರ. ಪಚ್ಚೆ ಅಂದ್ರೆ ಗ್ರೀನ್ ಅದರ. ಸೊ ಮುಗಿಲು ಬಿಲ್ಲು ಅಂದ್ರೆ ಬೈಬಲ್ ಅಲ್ಲಿ ಏನಿತ್ತು? ಛಾಯೆ, ಒಡಂಬಡಿಕೆ ಅಂದ್ರ ಸಮಾಧಾನದ ಒಡಂಬಡಿಕೆ. ಈ ಮೊದಲು ಮುಗಿಲ್ ಬಿಲ್ ಅಂತ ನಾವು ಬೈಬಲ್ ಎಲ್ಲ ಓದ್ತೀರಿ, ನೋವನ್ ಕಾಲದಲ್ಲಿ ಓದ್ತೀರಿ. ಅದರ ದೇವ್ರ ಏನಕ್ಕಂತ ನೋವನ್ ಮುಗಿಲ್ ಬಿಲ್ ಇಟ್ಟಿದ್ದು, ನಾಶ ಮಾಡಕ್ ಹೋಗಲ್ಲ ಅಂತ. ವೆರಿ ಗುಡ್. ಅದರ ಸಂಗ್ರೆ ದೇವರ ಮನಸ್ಸುಗಳನ್ನ ನಾಶ ಮಾಡಕ್ ಹೋಗ್ತಿ ರೀತಿಯಲ್ಲಿ ಒಂದು ಒಡಂಬಡಿಕೆಗೆ ಒಂದು ಚಿಹ್ನೆಯಾಗಿ ಏನ್ ಮಾಡೋದು ದೇವರು ಆಕಾಶದಲ್ಲಿ ಇಟ್ಟರು ಅದರ. ಅದೇ ತರ ದೇವರು ಎಂತ ದೇವ್ರು ಅಂದ್ರೆ ಒಡಂಬಡಿಕೆ ಮಾಡ್ಕೊಂಡಂತ ಒಂದು ದೇವರು ಅದರ. ಎಂತ ಒಡಂಬಡಿಕೆ ಅಂದ್ರೆ ಎಲ್ಲಾ ಮನುಷ್ಯರಿಗೆ ಸಮಾಧಾನ ಒಡಂಬಡಿಕೆ, ನಿತ್ಯ ಜೀವ ಕೊಡುವಂತ ಒಂದು ಒಡಂಬಡಿಕೆ. ಅದಕ್ಕೆ ಗ್ರೀನ್ ಅಂತಂದ್ರೆ ಬೈಬಲ್ ಅಲ್ಲಿ ಏನಂತ ಅರ್ಥ ಅಂತಂದ್ರೆ ಒಂದು ಸಮಾಧಾನ ಅದರ. ಎವರ್ ಲಾಸ್ಟಿಂಗ್ ಲೈಫ್ ಕೂಡ ಇದೆ ಅದು, ಅದು ಸೂಚನೆ ಆಗಿರೋದ್ರ. ಹೆಂಗೆ ಎವರ್ ಲಾಸ್ಟಿಂಗ್ ಲೈಫ್ ಅಂತ ಹೇಳ್ಬೋದು? ಮರಕ್ಕೆ ಹೋಲಿಸ್ಬೋದು ಅಲ್ವರ. ಇವಾಗ ಮನುಷ್ಯನ ಮನುಷ್ಯ ಹೆಂಗಿದ್ದಾನೆ? ಹುಲ್ಲಿನ ತರ ಇದಾನೆ. ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ? ಮರಗಳು. ಅಂದ್ರೆ ನಿತ್ಯ ಜೀವ ಅದರ, ಇವಾಗ ಇರೋಂತ ಜೀವ ಹುಲ್ಲಿನ ತರ ಇದೆ. ಕ್ರಿಸ್ತನ್ ರಾಜ್ಯ ಬರುವಂತ ಜೀವ ಹೆಂಗಿದೆ ಅಂತೆ ಅದರ. ಸೊ ಮರುತ್ತಾರೆ ಅದರ. ಅದೇ ತರ ಏನ್ರಿ ದೇವರು ಒಂದು ಮಕ್ಕಳುಗಳು ನೀತಿ ಮಾರ್ಗ ನೋಡಿದ್ರೆ ಅವ್ರ ಅವ್ರ ಆಯ್ಸ್ ಹೆಂಗಿರ್ತಾರೆ? ತುಂಬಾ ಒಂದು ವೃಕ್ಷದ ಆಯ್ಸ್ತಾರ ಇರ್ತಾರೆ ಅಂತ. ಅದ್ರ ಅದೇನೋ ಏನ್ರಿ ಒಂದು ಕೇಳೋದೇನು ತಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ಏನೇ ನೋಡ್ಬೇಕಂದ್ರೆ ಇದು ಏನ್ ಮಾಡಿದ್ರೆ ದೇವರು ಒಂದು ಇರೋಂತ ಗುಣಲಕ್ಷಣಗಳು ದೇವರ ತನ್ನ ಏನ್ತಾರೆ ಮಕ್ಕಳ ಹತ್ರ ಶಾಶ್ವತ ಒಡಂಬಡಿಕೆ ಏನ್ ಮಾಡ್ಕೊಂತಾರೆ ಅಲ್ಲಿ ಮಾಡ್ಕೊಂತಾರೆ. ಬಿಟ್ಟು ಅದ್ರ ಆಮೇಲೆ ಹಂಗೆ ನೋಡಿದ್ರೆ ಸುತ್ತಲೂ ಏನಿತ್ತು ಅಂದ್ರೆ 24 ಸಿಂಹಾಸನ ಇತ್ತು. 24 ಯಾರು ಕೂತಿದ್ದಂತೆ ಅದ್ಮೇಲೆ? ಹಿರಿಯರು ಕೂತಿದ್ರು. ಇದು 24 ಸಿಂಹಾಸನ ಕೂತಿದ್ರೆ 24 ಹಿರಿಯ ಯಾರು? ಮುಖ್ಯವಾದಂತ ಪ್ರವಾದಿಗಳು ಅಲ್ವರ. ಯಾಕೆ ಪ್ರವಾದಿಗಳೇ ಅಲ್ವಾ? ಯಾಕೆ ಪ್ರವಾದಿ ಆಗಲ್ಲ? ಯಾರು ಪರಲೋಕಕ್ಕೆ ಹೋಗಿಲ್ಲ? ಸರಿ ಅಪ್ಪ, ಯೇಸು ಕ್ರಿಸ್ತನ ಜೊತೆಗೆ ಹೋಗಿರ್ಬೋದಲ್ಲ. ವೆರಿ ಗುಡ್. ಅದರ ಪ್ರಥಮ ಪುನರ್, ವೆರಿ ಗುಡ್. ಪ್ರಥಮ ಪುನರ್ತನ ಆಗದೆ ಯಾವಾಗ? ಸಭೆ ಕಂಪ್ಯೂಟರ್ ಹಂಗಿರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಪರ್ದಾಗ ಹೋಗ್ಬಿಟ್ಟು ಯಾರು ಸಿಂಹಾಸನ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದರ ಆಮೇಲೆ ವಿಶೇಷವಾಗಿ ಏನ್ 20 ಜನಕ್ಕೆ ಮಾತ್ರ ಫೇವರ್ ಕೊಡ್ಬೇಕು ಅದರ. ಸೊ ಈ 24 ಅಂತಂದ್ಬಿಟ್ಟು ಬೈಬಲ್ ಎಲ್ಲೂ ಏನ್ ಮಾಡಿಲ್ಲ, ಒಂದು ಸ್ಪೆಷಲ್ ಆಗಿ ಯಾರು ಫೇವರ್ ಇಟ್ಟಿದ್ರ. ಸರಿ, ಇದು ಪ್ರಾಫೆಸಿನೇ ಅಂತ ಹೆಂಗೆ ಕಂಡಿಡಿಯೋದು ಅಂತಂದ್ರೆ ಅಲ್ಲಿ ನಮಗೆ 5th chapter ಒಂದು ಕ್ಲೂ ಇದೆ. ಕರೆಕ್ಟಾ? ಲಾಸ್ಟ್ ಟೈಮ್ ಹೇಳಿದ್ದೆ ಅಂತ 5th ಅಧ್ಯಾಯದಲ್ಲಿ ಇದು ಕ್ಲೂ ಇದೆ. ಹೆಂಗೆ ಕ್ಲೂ? ಏನು ಕ್ಲೂ ಅದು? ಹೆಂಗೆ ಕಂಡಿಡಿಯೋದು? ಈ ಒಬ್ಬ ಹಿರಿಯರು ಒಂದು ಪ್ರವಾದಿನೇ ಅಂತಂದ್ಬಿಟ್ಟು ಹೆಂಗೆ ಕಂಡಿಡಿಯೋದು ಅಂದರೆ ಒಂದು ಕ್ಲೂ ಇದೆ 5th ಅಧ್ಯಾಯದಲ್ಲಿ. ಅದರ ಹೆಂಗೆ ಅಂತಂದ್ರೆ ಯೋಹಾನ ಏನ್ ಮಾಡ್ತಾರೆ, ಒಂದು ದರ್ಶನ ನೋಡ್ತಾರೆ. ಅದರಲ್ಲಿ ತನ್ನ ದೇವ್ರ ಕೈನಲ್ಲಿ ಒಂದು ಸುಳ್ಳಿ ಇತ್ತಂತೆ, 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಅಂದ್ರೆ ಬೈಬಲ್ ಕಂಪ್ಲೀಟ್ ಆಗಿ ಸೀಲ್ ಆಗಿಬಿಟ್ಟಿದೆ. ಅದನ್ನ ತೆಗೆದು ಓದೋದು, ಒಡೆದು ಓದೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆವಾಗ ಇವ್ರು ಅಳ್ತಾ ಇರ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ, ಒಬ್ಬ ಹಿರಿಯರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಇವನ್ನ ಅಲ್ಲಿ ಎನ್ಕರೇಜ್ ಮಾಡ್ತಾರೆ. ಅದ್ರ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾರೆ ಅಂತಂದ್ರೆ, ಇವ್ರು ತನ್ನ ಸ್ವಂತ ಮಾತ್ರ ಮಾತಾಡಿದ್ರೆ ಹಳೆ ಒಡಂಬಡಿಕೆ ಒಂದು ಪ್ರಾಫೆಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ. ಏನು ಪ್ರಾಫೆಸ್ ಹೇಳ್ತಾರೆ? ಇದು ಯೂದಾ ಕುಲದಲ್ಲಿ ಜನಿಸಿದಂತ ಸಿಂಹನು ಅದನ್ನ ಜಯ ಹೊಂದಿದ್ದಾರೆ, ಓವರ್ಕಮ್ ಮಾಡಿದ್ದಾರೆ, ಇದನ್ನ ಮುದ್ರೆ ಹೊಡೆಯೋದಕ್ಕೆ ಅವರು ಯೋಗ್ಯರು ಅಂತ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆ ಪ್ರಾಫೆಸಿನ ಕೋರ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಾದ್ರೆ ಏನ್ ಮೀನಿಂಗ್ ಅಂದ್ರೆ, ಈ ಪ್ರವಾದನೆ ಮಾತುಗಳು ಅಂತಂದ್ಬಿಟ್ಟು ಏನಿದ್ದಿದ್ದಾರೆ ಇದೊಂದು ಸೂಚನೆ. ಅದಕ್ಕೆ ನೆಕ್ಸ್ಟ್ ನಾವು ಬರೋಂಥ ಸ್ಟಡೀಸಲ್ಲಿ ಓದೋಣ ಅದರ ಎಲ್ಲೆಲ್ಲಿ ಎಲ್ಡರ್ಸ್ಗಳೆಲ್ಲ ಬರ್ತದೋ ಎಲ್ಡರ್ಸ್ ಗಳಲ್ಲೇ ನಡೆಯುವಂತ ಒಂದು ಮಾತುಗಳೇ ಅಂದ್ರೆ ಹಳೆಯ ಒಡಂಬಡಿಕೆ ಪ್ರಾಫೆಸರ್ ಗಳು ಕೊಟೇಶನ್ಸ್ ಏನ್ ಮಾಡ್ಬೇಕು ಕೊಡ್ತಾ ಇದ್ರು. ಅದಾದ ನಂತರ ಅವರು ಏನ್ ಮಾಡೋದಂದ್ರೆ ಇಮ್ಮಿಡಿಯೇಟ್ ಅಲ್ಲಿ ಅಡೆ ಬಿದ್ಬಿಟ್ಟು ತನ್ನ ಕಿರೀಟನ ಮುಂದೆ ಇಟ್ಬಿಟ್ಟು ಏನ್ ಮಾಡಿದ್ರು ದೇವ್ರಿಗೆ ಅಲ್ಲಿ ಘನತೆ ಗೌರವ ಸಲ್ಲಿಸ್ತಾ ಇದ್ರಂತ ನೋಡಿ. ಅಲ್ಲೇ ಹೇಳ್ತಾರೆ ಎಂಟನೇ ವಚನ 5:8 ಓದಿ. ನೋಡಿ ತೆಗೆದುಕೊಂಡಾಗ ಅನೇನೋ ಯೇಸು ಕ್ರಿಸ್ತು ಸುಳ್ಳಿನ ಪರಲೋಕದ ತಂದೆ ದೇವ್ರ ತಗೊಂಡಾವಾಗ ಅಂದ್ರೆ ಅವ್ರು ಹೇಳಿದಂತ ಅವ್ರ ಪ್ರಾಫಸಿ ಫುಲ್ಫಿಲ್ ಆದವಾಗ ಎಲ್ಡ್ರಿಗೆ ಏನ್ ಮಾಡಿದ್ರಂತೆ
ನಾಲ್ಕು ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು.
ಯಜ್ಞದ ಕುರಿಯಾದಾತನ ಏನ್ ಮಾಡುದು ಇವಾಗ ಪಾದಕ್ಕೆ ಬಿದ್ದರು ಅಂತ ಇಷ್ಟೊತ್ತು ಏನ್ ಮಾಡಿದ್ರು ಅಲ್ಲಿ ಸಿಂಹಾಸನ ಮೇಲೆ ಅವರು ಕೂತಿದ್ರು. ಇವಾಗ ಏನ್ ಮಾಡಿದ್ರು ಸಿಂಹಾಸನ ಬಿಟ್ಬಿಟ್ಟು ಅಡ್ಡ ಬಿದ್ದು ಏನ್ ಮಾಡಿದ್ರು ಅವ್ರಿಗೆ ಇವಾಗ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದಂತೆ
ಹಿರಿಯರ ಕೈಗಳಲ್ಲಿ ವೀಣೆಗಳು ದೇವಜನರ ಪ್ರಾರ್ಥನೆಗಳೆಂಬ ಧೂಪವು ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಹೊಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ.
ನೋಡ್ರ ಅವಾಗ ಏನ್ ಮಾಡ್ತಾರೆ ಏನಂತಾರೆ ಇವನ್ನೆಲ್ಲ ನೀ ಏನ್ ಮಾಡಿದ್ಯಾ ಕೊಂಡ್ಕೊಂಡಿದ್ಯ ಅಂತ ಅಂದ್ಬಿಟ್ಟು ಎಲ್ಲಾ ಘನತೆ ಗೌರವ ಏನ್ ಮಾಡ್ತಾರೆ ದೇವರಿಗೆ ಸಲ್ಲಿಸ್ತಾರೆ. ಮೀನಿಂಗ್ ಅಂದ್ರೆ ಸೀಟ್ ಅಲ್ಲಿ ಕೂತ್ಕೊಂಡಿರೋದು ಅಂತಂದ್ರೆ ಏನ್ರಿ ಕಾಯ್ತಾ ಇರೋದು ಏನಕ್ಕೆ ಫುಲ್ಫಿಲ್ಮೆಂಟ್ ಪ್ರಾಫಸ್ ಏನಾಗ್ಲಿ ಫುಲ್ಫಿಲ್ಮೆಂಟ್ ಆಗ್ಲಿ. ಯಾವಾಗ ಪ್ರಾಫಸಿ ಫುಲ್ಫಿಲ್ ಆಗ್ತಾರೋ ಅವಾಗ ಏನ್ ಮಾಡ್ತಾರೆ ಅಡ್ಡ ಬಿದ್ದು ಏನ್ ಮಾಡೋದು ದೇವ್ರಿಗೆ ಅಂದ್ರೆ ಆ ಪ್ರಾಫಸಿ ಫುಲ್ಫಿಲ್ ಆದಾಗ ಏನಾಗ್ತಾರೆ ದೇವ್ರಿಗೆ ಒಂದು ಮಹಿಮೆ ಗೌರವ ಏನಾಗ್ತಾರೆ ಅದು ಬರ್ತಾ ಇಲ್ರ. ಅದನ್ನ ಏನ್ ಮಾಡೋದು ಅಡ್ಡ ಬಿದ್ದು ಆ ಕಿರೀಟನ ಎಂತ ದೇವ್ರ ಮುಂದೆ ಇಟ್ಟು ಅಡ್ಡ ಬಿದ್ದ ಸ್ತೋತ್ರ ಮಾಡೋದು ಅಂತಂದ್ರೆ ಈ ಒಂದು ಪ್ರಾಫಸಿ ಫುಲ್ಫಿಲ್ ಆದವಾಗೆಲ್ಲ ಯಾರಿಗೆ ಘನ ಮಾನಗಳನ್ನು ಸಲ್ಲಿಸ್ತದೆ ದೇವ್ರಿಗೆ ಏನಾಗ್ತಾರೆ ಸಲ್ಲಿಸ್ತಾರೆ. ನೋಡ್ಬೇಕು ಹೇಳ್ತಾರೆ ನೀನು ಏನು ಯೋಗ್ಯನೋ ಅಂತ ಹೇಳ್ಬಿಟ್ಟು ಅದ್ರ ಮುಂದಕ್ಕೆ ಹೋದ ಅಂತ ಹೇಳ್ತಾರೆ ದೇವ್ರಿಗೇನ್ರಿ ಒಂದು ಕೀರ್ತಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಅಂತೀನಿ. ಅಲ್ಲೇ 12th ವರ್ಷ ಓದಿಂತೀನಿ.
ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು
ಸ್ತೋತ್ರಗಳ ಹೊಂದೋದಕ್ಕೆ ಯೋಗ್ಯನು ಎಲ್ಲಾ ಗ್ರಂಥ ಗೌರವ ಯಾರಿಗೆ ದೇವ್ರಿಗೆ. ಅದು ನೋಡಿ 14th ವರ್ಷ ಓದಿ ಹೇಳ್ತಾರಂತೆ.
ಆಗ ನಾಲ್ಕು ಜೀವಿಗಳು ಆಮೆನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು.
ನೋಡದ ಅದೇ ಪ್ರಾಫಸಿ ಆಯ್ತು ಇವಾಗ ಅಲ್ಲಿ ಫುಲ್ಫಿಲ್ಮೆಂಟ್ ಆಯ್ತು. ಅದೇ ನೋಡ್ಬೇಕ್ರೆ ಆ ಹಿರಿಯರು ಬಂದ್ಬಿಟ್ಟು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರು ವೈಟ್ ವೈಟ್ ಅಲ್ಲ ಏನು ಬೈಬಲಲ್ಲಿ ಅಲ್ಲ ನೀತಿವಂತಿಕೆ ಆಮೇಲೆ ಪರಿಶುದ್ಧ ಇವೆಲ್ಲ ಪ್ರವಾದನೆ ಮಾತುಗಳಿದೆ. ಪರಿಶುದ್ಧವಾಗಿರೋ ದೇವರ ಮಾತುಗಳು ಅದರ ಇದು ಸುಳ್ಳಾಗೋದಕ್ಕೇನೆ ಇಲ್ಲ ಸಾಧ್ಯನೇ ಇಲ್ಲ. ಇದು ಸತ್ಯದ ಮಾತುಗಳು ಖಂಡಿತವಾಗಿ ಏನಾಗ್ತದೆ ನೆರವೇರೆ ನೆರವೇರ್ತಾರೆ. ಅದರ ಆಮೇಲೆ ನೋಡ್ಬೇಕು ತಲೆ ಮೇಲೆ ಕಿರೀಟ ಇರೋದೇ ಅಂದ್ರೆ ಡಿವೈನ್ ಅಥಾರಿಟಿ ಅದರ ದೈವಿಕ ದೈವಿಕವಂತ ಒಂದು ಅಧಿಕಾರ ಅದರ ಯಾವ್ದು ಇತ್ತು ಅಂದ್ರೆ ಈ ಒಂದು ಪ್ರವಾದನೆ ಮಾತುಗಳೇನೈತೆ ಅದು ಇತ್ತು ಅಂತ ಅದರ ಅದಕ್ಕೆ ಬೈಬಲ್ ಹೇಳ್ತಲ್ಲ ದೇವ್ರ ವಾಕ್ಯ ಹೆಂಗಿದೆ ಒಂದು ಮಳೆ ತರ ಇದೆ ಅಂತ ಹೇಳ್ತಾರಲ್ಲ ಅದರ ಮಳೆಯ ಉದ್ದೇಶ ಏನು ಭೂಮಿನ ಓದಿದ್ರೆ ಐಸಯ 55 ಅಲ್ಲಿ 10 ಮತ್ತೆ ಓದಿದ್ರೆ
ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ.
ನೋಡ್ರ ಏನ್ ಹೇಳ್ತಾರೆ ಯಾವ ತರ ನೀರು ಬಂದ್ಬಿಟ್ಟು ಅದು ಕೊಡದೆ ದೇವ್ರ ಏನಕ್ಕೆ ಭೂಮಿ ಏನಾಗ್ಲಿ ಅದು ಫಲಗಳನ್ನ ಕೊಡ್ಲಿ ಅಂತಂದ್ರೆ ಆ ಕೆಲಸ ಮಾಡಿದ್ರೆ ಯಾವ ತರ ನೀರು ವಾಪಸ್ ದೇವತೆಗೆ ಆಗಲ್ಲ ಅಂದ್ರೆ ಆಕಾಶ ಕಾವಿಯಾಗಿ ಹೋಗೋದಿಲ್ವಾ. ಆ ರೀತಿ ನೋಡ್ಬೇಕಾದ್ರೆ ದೇವ್ರ ವಾಕ್ಯಕ್ಕೆ ಒಂದು ಪರ್ಪಸ್ ಕಳಿಸಿದ್ರೆ ಅದು ಫುಲ್ಫಿಲ್ ಮಾಡಿದ್ರೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನಾಗ್ತದೆ ಇವಾಗ ನೆರವೇರ್ತದೆ ಅಂತಂದ್ರೆ ಆಮೇಲೆ ನೋಡ್ಬೇಕ್ರೆ ತುಂಬಾ ಹಿರಿಯರು ಅಂತ ಹೇಳ್ಬೇಕ್ರೆ ಎಲ್ಲಾ ದೇವ್ರ ಪ್ರವಾದನೆಗಳೇ ಅದ್ರ ಅದನ್ನು ಮುಖ್ಯವಾಗಿ ಅಂತ ಒಂದು ಪ್ರಾಫಸಿಗಳು ಇದೆ. ಅದ್ರ ಅದು ಯಾವ ಪ್ರಾಫಸಿಗಳು ಅಂದ್ರೆ ದೇವರಾಜ್ಯಕ್ಕೆ ಸಂಬಂಧವಾಗಿರುವಂತ ಒಂದು ಪ್ರಾಫಸ್. ಅದ್ರ ನೋಡ್ಬೇಕ್ರೆ ಸಿಂಹಾಸ ಸುತ್ತಲೂ ಏನ್ ಮಾಡ್ತಾರೆ ಇದೇ ನೋಡ್ತಾರೆ ಇದಕ್ಕೆ ದೇವ್ರಿಗೆ ಒಂದು ಮುಖ್ಯವಾಗಿ ಏನಂತಾರೆ ದೇವ್ರಿಗೆ ಘನತೆ ಗೌರವಗಳನ್ನ ಸಲ್ಲಿಸುವಂತ ಮುಖ್ಯವಾಗಿರುವಂತ ಒಂದು ಪ್ರಾಫಸಿಗಳಂತ ಏನ್ ಮಾಡಿದ್ರೆ ನಾವು ನೋಡಿದ್ರೆ ಅದರ ಆಮೇಲೆ ಏನೇನು ನೋಡ್ತಾರೆ ರೆವಲೇಷನ್ ಅಲ್ಲಿ ಹಂಗೆ ನಾವು 4th ಚಾಪ್ಟರ್ಲಿ ನಾವು ಏನ್ ನೋಡ್ತೀರಿ 5th ವಚನದಲ್ಲಿ ಆ ಸಿಂಹಾಸನ ನಡುವೆಯಿಂದ ಏನ್ ಬಂತಂತೆ ಮಿಂಚು ವಾಣಿ ಗುಡುಗುಗಳೇನೆ ತಂದಲೇ ಅಲ್ಲಿ ಬಂತು ಅಂತ ನಾವು ನೋಡ್ತೀವಿ. ಅದರ ಸೊ ನೋಡ್ಬೇಕು ಸಿಂಹಾಸನದಿಂದ ಬಂತು ಅಂತಂದ್ರೆ ಸಿಂಹಾಸನ ಅಂದ್ರೆ ನಾವು ನೋಡಿದ್ವಿ ಅಂತ ದೇವರ ಒಂದು ಸಿಂಹಾಸನಕ್ಕೆ ಅಸ್ಥಿ ಬರ ಏನು ನೀತಿ ನೀತಿ ಸತ್ಯತೆಗಳೇ ಅಂತ ಏನ್ ಮಾಡ್ತಾರೆ. ಸೊ ನೋಡ್ಬೇಕ್ರೆ ನೀತಿ ಮತ್ತೆ ನ್ಯಾಯ ಅದರ ಜಸ್ಟಿಸ್ ಅದರ ಅದು ಬಿಟ್ಟು ದೇವ್ರು ಏನ್ ಕೆಲಸನೂ ಮಾಡಕ್ ಹೋಗಲ್ಲ. ಅದರ ಅದಕ್ಕೆ ದೇವ್ರಿಗೆ 4 ಗುಣಗಳಿದೆ ಅದರ ಅದು ಫೌಂಡೇಶನ್ ಏನಂತಂದ್ರೆ ಜಸ್ಟಿಸ್ ಅದರ ಸಿಂಹಾಸನದಿಂದ ಅದು ಹೊರಡು ಬಂತು ಅಂತಂದ್ರೆ ದೇವರು ತನ್ನ ಜಜ್ಮೆಂಟ್ ಕೊಡ್ಬೇಕಾರೆ ಯಾವ ತರ ಜಜ್ಮೆಂಟ್ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಆರ್ಡರ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಅದಕ್ಕೆ ಸಿಂಹಾಸನದಿಂದ ಫಸ್ಟ್ ಏನ್ ಹೊರಡು ಬಂತು ಅಂದ್ರೆ ಮಿಂಚುಗಳು ಗುಡುಗುಗಳು ವಾಣಿಗಳು ಅದರ ಅಂದ್ರೆ ದೇವರು ತನ್ನ ಜಜ್ಮೆಂಟ್ ನ ಅದರ ಯಾವುದೇ ಸೆಕ್ಷನ್ ಅಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ಆರ್ಡರ್ ಅಲ್ಲಿ ಪಾಸ್ ಮಾಡ್ಬೇಕಾದ್ರೆ ಅವರು ಕೊಡುವಂತ ಜಜ್ಮೆಂಟ್ ಗಳಿಗೆ ಅಂದ್ರೆ ಇದು ಇದು ನಾಲ್ಕು ವಿಧವಂತ ಇದೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ನಾವು ನೋಡ್ಬೇಕಾದ್ರೆ ಎಂತ ನೋಡೋದ್ರೆ ನೋಡಿ ಅಲ್ಲಿ ಸಿಂಹಾಸನಕ್ಕೆ ಅನೇಕ ಮಾತ್ರ ನೋಡಿದ್ರಿ ಅದರ ಒಬ್ಬ ಸಿಂಹಾಸನ ಕೂತಿರೋರು ಸಿಂಹಾಸನ ಸುತ್ತಲೂ ಇರೋರು ಸಿಂಹಾಸನದಿಂದ ಬಂದಿರೋದು ಸಿಂಹಾಸನ ಮುಂದೆ ಇರೋದು ಅದರ ಅದೇನಂದ್ರೆ ಇವೆಲ್ಲ ದೇವರ ತನ್ನ ಜಜ್ಮೆಂಟ್ಗೆ ಸಂಬಂಧಪಟ್ಟಿರೋಂಥ ಎಲ್ಲ ಒಂದು ಟೂಲ್ಸ್ಗಳನ್ನ ಯಾವ ಥರ ಉಪಯೋಗಿಸ್ಕೊತ ಇದ್ದಾರೆ ಅಂತ ಅಂತಂದ್ರೆ ಅದೇ ನೋಡ್ಬೇಕಾದ್ರೆ ಫಸ್ಟ್ ಬರೋದೇನು ಲೈಟ್ನಿಂಗ್ ಮಿಂಚು ಅದರ ಮಿಂಚನ ಮಿಂಚನ ನಾವು ನಾಶ ಮಾಡಿದ್ರು ಮಿಂಚನ ಏನು ಫ್ಲಾಶಸ್ ಆಫ್ ಲೈಟ್ನಿಂಗ್ ಅದರ ಮಿಂಚು ಹೊಡೆಯೋದು ಎಷ್ಟು ಹೊಡಿತದೆ ಬರೀ ಕ್ಷಣ ಮಾತ್ರ ಅವ್ರ ಅದರ ಪವರ್ ಇದೆ ಅಂದರೆ ಸಖತ್ತಾಗಿದೆ ಅದು ಪವರ್ ಇದೆ ಅದರ ನೋಡ್ಬೇಕ್ರೆ ಹೈ ವೋಲ್ಟೇಜ್ ಲೈಟ್ನಿಂಗ್ಕಿಂತ ಏನಿದೆ ಸಖತ್ತು ಸಖತ್ ಪವರು ಅದರ ಹೊಡೆದಾದ್ರೆ ಏನಂತ ದೊಡ್ಡ ಬಿಲ್ಡಿಂಗ್ ಏನಾಗ್ಬಿಡ್ತದೆ ನನಗೆ ಅಂದರೆ ಬ್ರಿಕ್ ಬಿಟ್ಬಿಡ್ತಾವ್ರೆ ಅಷ್ಟೊಂದು ಪವರ್ ಯಾವ್ದಿದೆ ಅಂದರೆ ಇದು ಮಿಂಚಿಗೆ ಏನಾಗಿದೆ ಅಲ್ಲಿದೆ ಅದರ ಆ ರೀತಿ ನೋಡ್ಬೇಕ್ರೆ ಈ ಫ್ಲಾಶಸ್ ಆಫ್ ಲೈಟ್ನಿಂಗ್ ಸತ್ಯ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಷಣ ಅದರ ಭಯಂಕರ ಒಂದು ದೊಡ್ಡ ಸತ್ಯಗಳು ಬಿಡ್ತಾಳೆ ಅಂತೀನಿ. ಇದೇನಾಗ್ತಾರೆ ನೆಕ್ಸ್ಟ್ ಲೋಕದಲ್ಲಿ ಭಯಂಕರ ಒಂದು ಗಲಿಬಿಲಿ ತಡವಂತ ಒಂದು ಅಂಶಗಳು ಅದರ ಈ ಸತ್ಯ ಅಂತ ಹೇಳಿದ ತಕ್ಷಣ ನಾವೆಲ್ಲ ಬೈಬಲ್ ಸತ್ಯಗಳಿಗೆ ಏನ್ ಮಾಡಕ್ ಹೋಗ್ಬಿಡ್ದು ಹೇಳಕ್ ಹೋಗ್ಬಿಡುದು ಅದರ ಎಲ್ಲಾ ಬೈಬಲ್ ಸತ್ಯಗಳಲ್ಲ ಅದರ ದೇವರು ಹಲವಾರು ರೀತಿಗಳು ಏನ್ ಮಾಡ್ತಾರೆ ಸತ್ಯಾಂಶಗಳು ಏನ್ ಮಾಡ್ತಾರೆ ಬೈಲಿಗೆ ತರ್ತಾರೆ. ಅದ್ರ ಯೇಸು ಕ್ರಿಸ್ತ ಹೇಳಿದ್ರ ಮರೆಯಾಗಿರೋದು ಒಂದು ಇಲ್ಲ ಎಲ್ಲಾ ಗುಪ್ತವಾಗಿರೋದೇ ಮಾಡ್ತದೆ ಇವಾಗ ಬರೋ ಪರಿಸ್ಥಿತಿ ಅಂದ್ರೆ ಎಲ್ಲಾ ಏನೇನು ಸೀಕ್ರೆಟ್ ಆಗಿದ್ಯೋ ಇವಾಗೆಲ್ಲ ಹೊರಡೆ ಬರೋಂತ ಟೈಮ್ ಇವಪ್ಪ ಏನು ಹೈಡ್ ಮಾಡೋಕ್ಕಾಗಲ್ಲ ಯಾರು ಹೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಇವೆಂಟ್ ಆಯ್ತು ಅಂದ್ರೆ ಏನ್ರಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಏನಾಗ್ಬಿಡ್ತಾರೆ ಇಡೀ ವರ್ಲ್ಡ್ ಓವರ್ ಏನಾಗ್ಬಿಡ್ತಾರೆ ಹಂಗೆ ಲೈವ್ ಟೆಲಿಕಾಸ್ಟ್ ಆಗ್ಬಿಡ್ತಾರೆ. ಅದರ ಆ ರೀತಿ ಆಗಿದೆ ಇವಾಗ ಟೆಕ್ನಾಲಜಿ ಇದೆ ಅದ್ರ ನೋಡ್ಬೇಕಾದ್ರೆ ಏನಂದ್ರೆ ಫಸ್ಟ್ ಬರೀ ಲೈಟ್ನಿಂಗ್ ಅದರ ಸ್ವಲ್ಪ ಬೆಳಕು ಬಂದ್ರೆ ಸಾಕು ಮನುಷ್ಯನಿಗೆ ಏನಾಗ ಕ್ಲೀನಾಗಿ ಹಿಂಗೆ ಅರ್ಥ ಆಗೋದಿತ್ತೀರಿ ಅದರ ಅದಕ್ಕೆ ಹೊಡಿತೀನಿ ವಚನ ಹೊಡಿತೀನಿ ಕೀರ್ತನೆ 77:17-18 ಸಾಮ್ಸ್ 77:17-18
ಮೇಘಮಂಡಲವು ಮಳೆಗರೆಯಿತು ಅಂತರಿಕ್ಷವು ಗರ್ಜಿಸಿತು.
ನೋಡ್ರ ಏನ್ರಿ ಮೇಘಮಂಡಲವು
ಮಳೆಗರೆಯಿತು
ಆಮೇಲೆ ಎಂತ
ಅಂತರಿಕ್ಷವು ಗರ್ಜಿಸಿತು
ಅಂತರಿಕ್ಷವು ಆಕಾಶವೇನೆ ಗರ್ಜಿಸಿತು.
ನಿನ್ನ ಬಾಣಗಳು ಎಲ್ಲಾ ಕಡೆಯೂ ಹಾರಿದವು.
ನೋಡ್ರ ನಿನ್ನ ಬಾಣಗಳು ಎಲ್ಲಾ ಕಡೆ ಏನಾಯ್ತು ಹಾರಿದವು. ಆಮೇಲೆ
ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು.
ನೋಡ್ರ ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು. ಆಮೇಲೆ
ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿತು.
ನೋಡ್ರ ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು ಅಂದ್ರೆ ಇವೆಲ್ಲ ಲಿಟರಲ್ ಲ್ಯಾಂಗ್ವೇಜ್ ಅಲ್ಲ ಮಿಂಚನೇನೋ ದೇವರು ಕೊಡೋದು ಸ್ವಲ್ಪ ಸ್ವಲ್ಪ ಸತ್ಯಗಳು. ಇದೇನಾಯ್ತು ಭೂಮಿ ಅಂತ ಜನಗಳಿಗೆ ಏನ್ ಮಾಡ್ತಾವ ಎನ್ಲೈಟ್ಮೆಂಟ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಂತು ತಂದ್ರೆ ಇನ್ನೂ ವಚನ ಬರ್ತೀವಿ ಸಾಮ್ಸ್ 97:4
ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು.
ನೋಡ್ರ ಆತನ ಮಿಂಚುಗಳಿದೆ ಗೊತ್ತಾ ಈ ಮಿಂಚು ಏನ್ ಮಾಡ್ತಾರೆ ಲೋಕ ಜನಗಳನ್ನ ಬೆಳಗಿಸ್ತದೆ ಅಲ್ಲ ಜ್ಞಾನಕ್ಕೆ ಏನ್ ಮಾಡ್ತಾರೆ ಅಲ್ಲಿ ತರ್ತಾರೆ ಅದರ ಸ್ವಲ್ಪ ಒಂದೇನ್ರಿ ನಾಲೆಜ್ ಏನ್ ಮಾಡ್ತಾರೆ ಜನಗಳಿಗೆ ಅಲ್ಲಿ ಕೊಡ್ತಾರೆ ಅಂತೆ ಅಲ್ವರ ಕಂಪ್ಲೀಟ್ ನಾಲೆಜ್ ಅಲ್ಲ ಒಂದೇ ಸ್ಥಿತಿ ಆದ್ರೆ ಹೆಂಗಿದೆ ನಾಲೆಜ್ ಕೊಡೋದು ಭಯಂಕರ ಏನ್ರಿ ಪವರ್ಫುಲ್ ನಾಲೆಜ್ ಅದರ ಅದೇನ್ ಮಾಡ್ತಾರೆ ಇಡೀ ಜಗತ್ತೇನ್ ಮಾಡ್ತಾರೆ ಅದು ಅಡಗಿಸ್ತಾರಂತೆ ಅಂದ್ರೆ ಅವ್ನು ನೋಡಿ ನೆಕ್ಸ್ಟ್
ಭೂಮಿಯು ಅದನ್ನು ಕಂಡು ನಡುಗಿತು.
ಭೂಮಿ ಅದನ್ನು ಕಂಡು ಏನಾಯ್ತಂತಲ್ಲಿ ನಡುಗ್ತದೆ ನೋಡ್ಬಿಟ್ಟು ಏನಾಗ್ಬಿಡ್ತು ಜನಗಳಿಗೆ ಶಾಕ್ ಆಗ್ಬಿಡ್ತಾನೆ ಏನಪ್ಪ ಇಂಥ ಒಂದು ರಹಸ್ಯನ ಇಂಥ ಒಂದು ಸತ್ಯಗಳು ಏನ್ತೀವಲ್ಲ ಹೊರಡೆ ಬಂದಾವಾಗ ಅಂದ್ರೆ ಇದನ್ನ ನಾವು ತುಂಬಾ ನೋಡ್ಬೋದು ಅದರ ಏನ್ರಿ ನ್ಯೂಸ್ ಗೀಸ್ ನೋಡೋದ್ರೆ ಬೇರೆ ನೋಡೋಣ ಎಲ್ಲ ಬರೀ ಏನ್ರಿ ಬರೀ ಶಾಕಿಂಗ್ ನ್ಯೂಸ್ಗಳು ಎಲ್ಲ ಗುಪ್ತವಾಗಿರೋಂಥ ಎಲ್ಲೆಲ್ಲ ಎಂತ ಮ್ಯಾಟ್ರ್ಗಳೇ ಇರ್ತೀವಲ್ಲ ಇವೆಲ್ಲ ಹೊರಗಡೆ ಬರ್ತಾರೆ ಏನಂದ್ರೆ ಇದೆಲ್ಲ ಮಾಡ್ತಾ ಇದೆ ಅಂದ್ರೆ ನಮ್ಮ ರಕ್ಷಣೆ ಅಂತ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಎಲ್ಲ ರಹಸ್ಯವಾಗಿರೋದೇ ಮಾಡ್ತೇವೆ ಹೊರಗಡೆ ತರ್ತಾರೆ. ಅದರ ನೋಡಿ ಅದಕ್ಕೆ ನೆಕ್ಸ್ಟ್ ಆಯ್ತಂದ್ರೆ ಸಾಮ್ಸ್ 97 ಮುಂದಕ್ಕೆ ಓದಿ.
ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ
ನೋಡ್ರ ಅವರ ಎದುರಿನಲ್ಲಿ ಆಮೇಲೆ
ಪರ್ವತಗಳು ಮೇಣದಂತೆ ಕರಗಿ ಹೋದ.
ನೋಡ್ರ ಏನಂತ ಈ ಒಂದು ಮಿಂಚಿನ ಒಂದು ಪ್ರಭಾವ ಏನಂತಂದ್ರೆ ಎಲ್ಲಾ ದೊಡ್ಡ ಬೆಟ್ಟ ಗುಡ್ಡಗಳೇ ಅಂತ ಮೇಣದಂತೆ ಎಲ್ಲ ಕರ್ಗೋಯ್ತವ ಅಂದ್ರೆ ಏನೋ ಅರೇ ಒಂದೇ ಸರಿ ದಿಢೀರ್ನ ಕರ್ಗೋಗ್ಬಿಡ್ತಾನ ಮೇಣದ ಬತ್ತಿ ಕ್ಯಾಂಡಲ್ ಹಚ್ಚಿದ್ರೆ ಹೆಂಗಿರ್ತದೆ ಉರಿತದೆ ಉರಿತಾರೆ ಚೆನ್ನಾಗಿ ಬ್ರೈಟಾಗಿ ಉರಿತಾರೆ ಉರಿತಾ ಉರಿತಾ ಉರಿತಾನೆ ಅದಕ್ಕೆ ಕೆಣ ಏನಾಯ್ತದೆ ಅರಿತಾರೆ. ಅದರ ಇವಾಗ ಯಾವುದೇ ಗೌರ್ಮೆಂಟ್ ಯಾವುದೇ ಪವರ್ ಇರ್ಬೋದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ ನೋಡಿಸ್ಬೋದು ಅದರ ಅದ್ರ ಇಂಡೈರೆಕ್ಟ್ ಏನ್ ಮೀನಿಂಗ್ ಅದು ಎಷ್ಟೇ ಬ್ರೈಟ್ ಆಗಿ ಉಡ್ದು ಏನಾಯ್ತು ಕೆಡ ಏನಾಗ್ತದೆ ಉರಿದೋಗ್ತದೆ ಅಂದ್ರೆ ಎಲ್ಲಾ ನೀರಲ್ಲೇ ಆಯ್ತು ಕಂಪ್ಲೀಟ್ ಆಗಿ ಎಲ್ಲಾ ಬೆಟ್ಟ ಗುಡ್ಡಗಳು ಏನಾಗ್ತದೆ ಸ್ಲೋ ಆಗಿ ಡಿಸಾಲ್ವ್ ಆಗ್ತಾವೆ ಅಂತ ಅಂತಂದ್ರೆ ಅದೇ ನೋಡ್ಬೇಕಾರೆ ನೋಡಿ ಅಂತೀನಿ ಅಲ್ಲಿ ಕೀರ್ತನೆ ನೋಡಲ್ಲ ಅದ್ ನೆಕ್ಸ್ಟ್ ವಚನ ಓದಿ ನೆಕ್ಸ್ಟ್ ಹೇಳ್ತಾರೆ
ಗಗನ ಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು.
ಈ ರೀತಿ ಗಗನ ಮಂಡಲವು ಅಂದ್ರೆ ಹೆವೆನ್ಸ್ ಪರಲೋಕದಲ್ಲಿ ಆಕಾಶದಲ್ಲಿ ಈ ಭೂಮಿಗೆ ಇರುವಂತ ಒಂದು ವಾಯುಮಂಡಲದ ಅಧಿಕಾರ ನಡೆಸಿರುತ್ತ ಅದು ಏನ್ ನೋಡಿಸ್ತದೆ ದೇವ್ರಿಗೆ, ಜನಗಳಿಗೆ ಏನ್ ನೋಡ್ತದೆ, ಓ ಏನೋ ಒಂದು ನೀತಿ ಕೆಲಸ ಮಾಡ್ತೀರಪ್ಪ, ಒಳ್ಳೇದಾಯ್ತು ಅಂದ್ರ ಕೆಟ್ಟದ್ದೆಲ್ಲ ಏನಾಗ್ತಿದೆ, ಕೆಟ್ಟದ್ದು ಒಡೆ ಬಂದಷ್ಟು ಕೆಟ್ಟದ್ದು ಏನಾಗ್ತದೆ ಇವಾಗ ಹೋಗ್ತಾ ಇದೆ ಅಂತ ಏನಾಗ್ತದೆ ಅಲ್ಲಿ. ಅದಕ್ಕೆ ನೋಡ್ಬೇಕ್ರೆ ಅಲ್ಲಿಗೆ ಪ್ರಕಟಣೆ ನೋಡ್ಬೇಕೇನು ಅಂದ್ರೆ ಫಸ್ಟ್ ಬಂದಿದ್ದೇನೋ ಲೈಟ್ನಿಂಗ್, ಅದರ ನೆಕ್ಸ್ಟ್ ಏನ್ ಬಂತು ಗುಡುಗುಗಳು, ಅದರ ಏನೋ ಒಂದು ಪ್ರಕಾಶವಾಗಿ ಬಂದಾವಾಗ ನೆಕ್ಸ್ಟ್ ಏನಾಗ್ತದೆ ಡಿಬೇಟ್ಗಳು ಗಲಾಟೆಗಳು ಜಗಳಗಳು ಏನಾಗ್ತಿವಲ್ಲ ಆಗ್ತಾರ, ಆಗೋದೆಲ್ಲ ಒಳ್ಳೇದಕ್ಕೆ. ನೆಕ್ಸ್ಟ್ ಏನಾಯ್ತಾರಂತೆ ಅದಾದ್ಮೇಲೆ ವಾಣಿಗಳು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದೇ ತರ ದೇವರು ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಏನ್ ಮಾಡಿದ್ರು ಏನ್ತಾರೆ, ದೇವರು ಇಸ್ರೇಲ್ ಜನ ಮಾತಾಡಿದಂಗೆ ಇದೇ ತರ ಗುಡುಗು ಮಿಂಚುಗಳೆಲ್ಲ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ದೇವರು ಮಾತಾಡಿದ್ರ. ಸೊ ಆ ರೀತಿ ಏನ್ರಿ ದೇವರು ಮನುಷ್ಯ ಹತ್ರ ಮಾತಾಡಂತ ವಿಧ ಅಂದ್ರೆ ಸತ್ಯಾಂಶಗಳನ್ನ ಕೊಟ್ಟು ಜನಗಳಿಗೆ ಏನ್ ಮಾಡ್ತಾರೆ ರಿಯಲೈಸ್ ಮಾಡಿಸ್ತಾರೆ ಫಸ್ಟ್. ಅದರ ರಿಯಲೈಸ್ ಮಾಡಿಸ್ಬಿಟ್ಟು ಏನ್ ಮಾಡೋದು ಅವ್ರನ್ನ ಒಂದು ಜ್ಞಾನಕ್ಕೆ ಏನ್ ಮಾಡೋದು ಅವ್ರು ಕೊಡೋದು ಅಲ್ವರ. ಅದಕ್ಕೆ ನೋಡಿ ಒಂದೇ ಕುರಿತ 14:7-8 ಓದಿ, ಫಸ್ಟ್ ಕೊರಿಂಥಿಯನ್ಸ್ 14:7-8.
ಕೊಳಲು ವೀಣೆ ಮೊದಲಾದ ಅಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದ್ದೇ ಎಂದು ಹೇಗೆ ತಿಳಿಯುವುದು?
ನೋಡ್ರ ಇಂಥದ್ದೇ ಅಂತ ಅಂದ್ಬಿಟ್ಟು ತಿಳಿಯೋದು ಹೆಂಗೆ ಅಂದ್ರೆ, ಏನು ದೇವ್ರ ಲೋಕದಲ್ಲಿ ಇಷ್ಟೊಂದು ಸೌಂಡ್ಗಳು ಇಟ್ಟು ಅಂದ್ರೆ ಒಂದೊಂದು ಸೌಂಡ್ ಏನಿದೆ ಅರ್ಥ ಇದೆ. ಹಂಗಾದ್ರೆ ದೇವರು ಆಕಾಶದಲ್ಲೇ ಒಂದು ಸೌಂಡ್ ಕೊಡ್ತಾರೆ ಅಂತಂದ್ರೆ ಆ ಸೌಂಡ್ ಏನಿರ್ಬೇಕು ಇವಾಗ, ಒಂದು ಮೀನಿಂಗ್ ಇರಬೇಕು. ಆ ಏನ್ ಮೀನಿಂಗ್ ಅಂತಂದ್ರೆ ಏನ್ರಿ ಅವ್ರಿಗೆಲ್ಲರಿಗೂ ರಿಯಲೈಸ್ ಮಾಡ್ಸೋ ರೀತಿಯಲ್ಲಿ ಏನ್ ಮಾಡ್ತಾರೆ ಸತ್ಯಾಂಶಗಳನ್ನ ಕೊಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಕರೆಕ್ಟ್ ಆಗಿರೋ ಸೌಂಡ್ ಕೊಡದಿರೇ ಇದ್ರೆ ಯುದ್ಧಕ್ಕೆ ಹೋಗೋ ಹೆಂಗ್ ರೆಡಿ ಆಯ್ತಾನೆ ಅದರ ಅಪ್ಪಿ ತಪ್ಪಿ ಏನಂತ ಯುದ್ಧಕ್ಕೆ ಹೋಗೋ ಟೈಮ್ಲಿ ಜೂಬ್ಲಿ ತುತ್ತಿರಿ ಊದ್ಬಿಟ್ರೆ ಹೆಂಗಿರ್ತಾರೆ, ಯುಬ್ಲಿ ಟೈಮ್ಲಿ ದುದ್ದಿದೆ ಯುದ್ಧ ತುತ್ತಿರಿ ಊದ್ರೆ ಹೆಂಗಿರ್ತಾರೆ ಅದರ ಕನ್ಫ್ಯೂಷನ್ ಆಗುತ್ತೆ ಅದರ. ಅದಕ್ಕೆ ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಕರೆಕ್ಟ್ ಆಗಿರೋ ಒಂದು ಸೌಂಡ್ ಏನ್ರಿ ಅಲ್ಲೇ ಅಲ್ಲೇ ಕೊಡ್ತಾರೆ ಅದರ. ಅದೇ ಅದೇ ತರ ಈ ಬೇಕಾದ್ರೆ ವಚನಗಳು ಬರ್ಕೊಳ್ಳಿ ಮನೇಲಿ ಓದಿ, ರೆವಲೇಷನ್ 8:5 ಬರ್ತದೆ, 11:19 ಕೂಡ ಬರ್ತದೆ, ಆಮೇಲೆ ರೆವಲೇಷನ್ 16:18 ಎಲ್ಲ ಸೇಮ್ ಗುಡುಗು ಮಿಂಚುಗಳು ಅಂತ ಎಲ್ಲ ಆರ್ಡರ್ ಬರ್ತಾರೆ. ಇದನ್ನ ಓದ್ತಾ ಕ್ಲಾಸಸ್ ನೋಡೋಣ ಡೀಟೇಲ್ ಆಗಿ ಓಕೆ ಅಂತ. ಅರೆ ನಿಮ್ಗೆ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಂದ್ರೆ ಆಮೇಲೆ ನೋಡಿತೀನಿ. ಕೀರ್ತನೆ 50 ಸಾಮ್ಸ್ ರೆವಲೇಷನ್ 8:5, ರೆವಲೇಷನ್ 11:19, ರೆವಲೇಷನ್ 16:18. ಇವಾಗ ಏನ್ ಮಾಡಿ ಕೀರ್ತನೆ 50 ವಚನ 1 ಅವತ್ತು ಬಂದಿರ್ತೀನಿ.
ದೇವ ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ.
ನೋಡ್ರ ಏನ್ ಮಾಡ್ತಾರೆ ದೇವರು ಇವಾಗ ಏನ್ರಿ ಕಮ್ಯಾಂಡ್ ಕೊಡ್ತಾರಂತೆ ಎಲ್ಲಾ ಲೋಕ ಜನಗಳನ್ನ ಏನ್ರಿ ತನ್ನ ಸನ್ನಿಧಿಯಲ್ಲಿ ಏನಬೇಕು ಅನೇನು ಎಲ್ಲಾರು ದೇವ್ರ ಮಾರ್ಗ ಬರಬೇಕು ಅಂತ ದೇವ್ರು ಮಾಡ್ತಾರೆ ಕಮ್ಯಾಂಡ್ ಕೊಡ್ತಾರಂತೆ. ಎಲ್ಲಿಂದ ಎಲ್ಲಿಗೆ? ಪೂರ್ವದಿಂದ ಪಶ್ಚಿಮ. ಏನಿದೆ ಪೂರ್ವದಿಂದ ಪಶ್ಚಿಮ ಅಂತಂದ್ರೆ ನಮ್ಗೆ ಚೆನ್ನಾಗುತ್ತೆ. ಪೂರ್ವದಲ್ಲಿ ಏನು ಉದಯ ಆಗ್ತದೆ ಸೂರ್ಯ, ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಸೂರ್ಯ ಉದಯ ಆಗದಾಗಿಂದ ಹಿಡಿದು ಆ ಸೂರ್ಯ ಕಂಪ್ಲೀಟ್ ಆಗಿ ಅಸ್ತಮಾಗ ತನಕ ಇಡೀ 1000 ಇಯರ್ಸ್ ಅಲ್ಲಿ ಕ್ರಿಸ್ತನ ರಾಜ್ಯ ಕಂಪ್ಲೀಟ್ ಆಳ್ವಿಕೆಯಲ್ಲಿ ಅದು ಅಪ್ಪಣೆ ಕೊಡೋದೇನು ಇಡೀ ಜನಾಂಗದವ್ರು ಯಾವ ಸನ್ನಿಧಿಯಲ್ಲಿ ಬರಲಿ, ಅವ್ರ ಸನ್ನಿಧಿಯಲ್ಲಿ ಏನಾಗ್ಲಿ ಫಸ್ಟ್ ಬರ್ಲಿ ನಮ್ದು ಇದು ಎಲ್ಲಾ ಕ್ಯಾಟಗರಿ ಜನಗಳಿಗೆ ಕ್ಲೀನಾಗೆ ಅನ್ವಯಿಸ್ತದೆ ಅಲ್ಲರ. ಆಮೇಲೆ ನೆಕ್ಸ್ಟ್
ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ.
ಯಾಕೆ ಇವಾಗ ದೇವರು ಎಲ್ಲಿಂದ ಪ್ರಕಾಶಿಸ್ತಾ ಇದಾರೆ? ಅತ್ಯಂತವಾದಂತ ರಮಣೀಯವಾದಂತ ಅದರ ಸಿಯೋನ್. ಈ ಸಿಯೋನ್ ಯಾರಂತ ನಮ್ ಚೆನ್ನಾಗಿ ಯಾರಿದೋ ಅದರ ಸಭೆ ಗ್ಲೋರಿಫೈಡ್ ಚರ್ಚ್ ಅದರ. ನೋಡಿ ಹೀಬ್ರೂಸ್ 12:23 ಓದಿ, ಹೀಬ್ರೂಸ್ 12:22-23.
ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಎರಡನೇಗೂ ಉತ್ತಮ ಸ್ವರ್ಗದಲ್ಲಿ ಕೂಡಿರುವ ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಪರಿಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಈ ಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ರೋಕ್ಷಣಾ ರಕ್ತದ
ಬಂದಿದ್ದೀರಿ ಅಲ್ವರ. ಅಂದ್ರೆ ಮೀನಿಂಗು ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಜಯಾನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅಯ್ಯೋ ನಿಂತಿ ಕೀರ್ತನೆ 50 ಮುಂದಕ್ಕೆ ಓದಿಂತೀನಿ.
ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವನು, ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ.
ನೋಡ್ರ ದೇವ್ರ ಏನ್ ಮಾಡ್ತಾರೆ ಇವಾಗ, ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗ್ಬೇಕಾರೆ ಅವ್ರು ಏನಾಗಲ್ವಂತೆ, ಸುಮ್ನೆ ಇರಲ್ವಂತೆ. ನೆಕ್ಸ್ಟ್ ಆಮೇಲೆ
ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ.
ನೋಡ್ರ ಆತನ ಮುಂಭಾಗದಲ್ಲಿ ಅವರು ಪ್ರಕಾಶವಾಗಿ ಜನಗಳಿಗೆ ಕಾಣಿಸ್ಕೊಂಬಿದ್ದಾರೆ. ಆತನ ಮುಂದೆ ಏನಿರ್ತಾರಂತೆ, ಬೆಂಕಿ ಬ್ರೈಟ್ ಆಗಿ ಉರಿತಾರಂತೆ. ನೆಕ್ಸ್ಟ್ ಆಮೇಲೆ
ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ.
ನೋಡ್ರ ಸುತ್ತಲೂ ಏನ್ ಮಾಡ್ತಾರೆ, ಬಿರುಗಾಳಿ ಬೀಸ್ತದ್ರ. ಈಗ ನಮ್ಗೆ ಚೆನ್ನಾಗಿ ಗೊತ್ತು, ಮುಂದೆ ಬೆಂಕಿ ಇದ್ರೆ ಏನ್ ಮಾಡ್ತಾರೆ, ಎಲ್ಲ ಏನ್ ಮಾಡ್ತಾರೆ, ಕಾರ್ಯಗಳನ್ನ ಸುಟ್ಟಾಕ್ಬಿಡ್ತದ್ರ. ಆ ರೀತಿ ಏನ್ ಮಾಡ್ತಾ ಇದ್ರೆ, ಕ್ರಿಸ್ತನ ತನ್ನ ಒಂದು ಕಾರ್ಯನ ಏನ್ ಮಾಡ್ತಾರೆ, ನನ್ನ ಕೋಪದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಸುಟಾಕ್ತಾರೆ. ನಿಮಗೆ ಇದು ಇದು ಹೇಳ್ತಾ ಇದ್ರೆ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ರಿಸ್ತನ ರಾಜ್ಯದ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸಿಸ್ಟಮ್ ನ ಯಾವ ರೀತಿ ಏನ್ ಮಾಡ್ತಾರೆ, ಅಲ್ಲಿ ನಾಶ ಪಡಿಸ್ತಾರೆ ಅಂತ ಬರ್ತಾರೆ. ಅದಕ್ಕೆ ನಾವು ಹೇಳ್ತಲ್ಲ, ಈಗಿರುವಂತಹ ಭೂಮಿ ಆಕಾಶಗಳನ್ನ ಬೆಂಕಿನ ಏನ್ ಮಾಡ್ತಾರೆ, ನಾಶ ಪಡಿಸ್ತಾರೆ. ಆ ಬೆಂಕಿಯನ್ನು ಯಾವ್ದು ಅಂತಂದ್ರೆ, ದೇವರ ಉಗ್ರ ಕೋಪದಲ್ಲೇ ಮಾಡ್ತಾರೆ. ಇವಾಗ ಏನಂತ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ, ನಾಶ ಮಾಡೋದ್ರೆ. ಮುಂದೆ ಇರೋದು ಏನಂತ ಇವಾಗ ಅಂದ್ಬಿಟ್ರು, ಬೆಂಕಿ ಅದರ ಸುತ್ತಲೇ ಏನಿದೆ ಇವಾಗೆಲ್ಲ, ಬಿರುಗಾಳಿ. ಈ ಟ್ರಬಲ್ ಎಲ್ಲ ಏನ್ ಮಾಡೋದು, ಆತನ ಒಂದು ಇದನ್ನ ಸರ್ವನಾಶ ಮಾಡೋದು. ಅಂದ್ರೆ ಆಮೇಲೆ
ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ
ನೋಡ್ರ. ಈ ತರ ನ್ಯಾಯ ವಿಚಾರಣೆ ಮಾಡ್ಬೇಕಾದ್ರೆ ದೇವರು ಯಾರನ್ನ ಸಾಕ್ಷಿ ಕರೀತಾರಂತೆ, ಭೂಮಿ ಆಕಾಶ. ಇವಾಗ ಇರಂತೆ ಎಲ್ಲಾ ಸಿಸ್ಟಮ್ ಜಜ್ಮೆಂಟ್ಗೆ ಕರ್ತಾರೆ. ಬರೀ ಭೂಮಿ ಅಂತ ಹೇಳಿದ್ಯಾ, ಇಲ್ಲ ಆಕಾಶ ಕೂಡ ಹೇಳೋದ್ರೆ ಎಲ್ಲಾ ಇವಿಲ್ ಸಿಸ್ಟಮ್ಸ್ ಅದರ ವಿಸಿಬಲ್ ಇನ್ವಿಸಿಬಲ್ ಎರಡೂ ಏನ್ ಮಾಡ್ತಾರೆ ಇವಾಗ ಜಜ್ಮೆಂಟ್ಗೆ ತರ್ತಾರಂತ. ಹಾಗೆ ನೋಡಿ, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಜನಗಳಿಗೆ ರಿವೀಲ್ ಆಗೋದು ಹೆಂಗೆ ಅಂತೆ, ಸೆಕೆಂಡ್ ಥೆಸಲೋನಿಯನ್ಸ್ ಫಸ್ಟ್ ಚಾಪ್ಟರ್. ನಾವು ಯೇಸು ಕ್ರಿಸ್ತ ಎರಡನೇ ಬರೀಕೆಯಲ್ಲಿ ಮೂರು ಗ್ರೀಕ್ ವಾರ್ತೆ ಇದೆ ಅಂತ ನೋಡಿದ್ದೀವಿ. ಅವರ ಯಾವ್ದಾದ್ರು ಗ್ರೀಕ್ ವಾರ್ತೆಗಳು, ಪರೋಶಾ, ವೆರಿ ಗುಡ್, ಎಪಿಫೇನಿಯಾ, ಅಪೋಕಲಿಪ್ಸಿಸ್. ಅವರ ಮೂರು ವಾರ್ತೆ ನೋಡಿದ್ರ, ಈ ಮೂರು ವಾರ್ತೆಗಳು ಒಂದೇ ವಚನದಲ್ಲಿ ಬರ್ತದೆ. ಯಾವ್ದು ಒಂದೇ ಬೈಬಲ್ ಒಂದೇ ಸರಿ ಬರೋದು ಯಾವ್ದು ಅಂತಂದ್ರೆ, ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 8 ವರ್ಸ್. ಅಲ್ಲಿ ಆ ವಚನದಲ್ಲಿ ಮೂರು ವಾರ್ತೆಗಳು ಒಂದೇ ಸರಿ ಬರ್ತದೆ. ಓದಿಂತೀನಿ,
ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣ ಬರುವನು.
ನೋಡ್ರ ಅಧರ್ಮ ಸ್ವರೂಪನು ಕಾಣ ಬರುವ ಅಂತ ಹೇಳ್ತಾರಲ್ಲ, ಅದೇ ದ ವಿಕೆಡ್ ಒನ್ ಶಿಲ್ ಬಿ ರಿವೀಲ್ಡ್ ಅಂತ ಏನ್ ಮಾಡ್ತಾರೆ. ಆ ರಿವೀಲ್ಡ್ ಅಂತ ಬಂದಂತ ವಾರ್ತೆನೆ ಅಪೋಕಲಿಪ್ಸಿಸ್. ಇದು ಹೇಳ್ತಾ ಇರೋದು ಕ್ರಿಸ್ತನ್ ರಿವೀಲ್ ಆಗೋದಲ್ಲ, ಏನ್ ಮಾಡ್ತಾರೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ನ ಕಂಪ್ಲೀಟ್ ಗೆ ಬಯಲ್ತಾರದು ಅಂತಾರೆ. ಅದ್ ಬಗ್ಗೆ ಹೇಳ್ತಾರಲ್ಲ. ನೆಕ್ಸ್ಟ್ ಆಮೇಲೆ
ಅವನನ್ನು
ಆಂಟಿ ಕ್ರೈಸ್ಟ್ ಅನ್ನು ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅನ್ನು ಯೇಸು ಕರ್ತನು
ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು.
ಬಾಯ ಉಸಿರಿನಿಂದ ಏನ್ ಮಾಡ್ತಾರೆ ಇವಾಗ ಕೊಲ್ತಾರೆ. ಅಂದ ಅರ್ಥ ಏನು,
ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ
ಪ್ರತ್ಯಕ್ಷತೆ ಅಂತ ಹೇಳ್ತಾರಲ್ಲ, ಅದೇ ಪರೋಶ್ಯ. ಪ್ರಕಾಶದಿಂದ ಅಂತ ಹೇಳಿದ್ರು ಗೊತ್ತಾ, ಅದೇ ವಾರ್ತೆ ಎಫಿಫೇನಿಯ. ಅದೇನು ಪ್ರತ್ಯಕ್ಷತೆಯ ಪ್ರಕಾಶದಿಂದ ಅಂದರೆ, ತನ್ನ ಪ್ರೆಸೆನ್ಸ್ ಅಲ್ಲಿ ಬ್ರೈಟ್ ಆಗಿ ಶೈನ್ ಆಗ್ಬೇಕಾದ್ರೆ ಈ ಆಂಟಿಕ ಸಿಸ್ಟಮ್ ಏನ್ ಮಾಡ್ತಾರೆ, ಕಂಪ್ಲೀಟ್ ರಿವಲೇಷನ್ ತಂದ್ಬಿಟ್ಟು ಕೊಲ್ಯಾಪ್ಸ್ ಮಾಡ್ತಾರೆ. ಇದೇ ತರ ಒಂದು ಅಂಡರ್ಸ್ಟ್ಯಾಂಡಿಂಗು ಸೇಮ್ ಅದೇ ಬುಕ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ 7th ವರ್ಸ್ ಅಲ್ಲಿ ಹೇಳ್ತೀನಿ.
ಯಾವಾಗ ಕೂಡುವೆನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ಹೊರಪಡಿಸುವ ದೇವದೂತರಿಂದ ಕೂಡಿದವನಾಗಿ.
ಯೇಸು ಕ್ರಿಸ್ತನು ತನ್ನ ಶಕ್ತಿಯನ್ನು ಏನ್ ಮಾಡ್ತಾನೆ ಇವಾಗ,
ತೋರ್ಪಡಿಸುವ
ತನ್ನ ದೂತರುಗಳ ಜೊತೆಗೆ ಕೂಡಿದವನಾಗಿ.
ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ,
ಆ ಪ್ರತ್ಯಕ್ಷ ಅಂತ ಬರ್ತಾ ಅದೇ ರೆವಲೇಷನ್, ಅದೇ ಬಂದ್ಬಿಟ್ಟು ವಾರ್ತೆ ಅಪೋಕಲಿಪ್ಸಿಸ್. ಆಕಾಶದಿಂದ ಜನಗಳಿಗೆಲ್ಲ ಏನ್ ಮಾಡ್ತಾನೆ ಇವಾಗ, ಕಂಪ್ಲೀಟ್ ಆಗಿ ರಿವೀಲ್ ಆಗ್ಬೇಕಾರೆ ಯಾವ ತರ ರಿವೀಲ್ ಆಗ್ತಾರೆ, ಯೇಸು ಕ್ರಿಸ್ತು ಉರಿಯುವ ಬೆಂಕಿಯಿಂದ ಸೋದೋಮ್ ಅಂಡ್ ಗೊಮೊರಾ ನಾಶ ಆಗ್ಬೇಕಾರೆ ದೇವರು ಕ್ಲಿಯರ್ ಗೋಚರ ಆಗಿದ್ದಂಗೆ ಬೆಂಕಿಯಿಂದ. ಅಂದ್ರೆ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅಲ್ಲಿ ಗೊತ್ತಾಗ್ತಾರೆ, ಓಹೋ ಯಾವ್ದೋ ಒಂದು ಅದ್ಭುತವಾದ ಶಕ್ತಿ ಆಗ್ತದೆ, ಓ ಏನೋ ಲೋಕದಲ್ಲಿ ಕ್ರಿಯೆ ಮಾಡ್ತಾ ಇದೆ ಅಂತ ಅಂದ್ರೆ. ಆಮ್ ನೆಕ್ಸ್ಟ್
ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವ.
ಅವಾಗ ಏನ್ ಮಾಡ್ತಾರೆ, ಅವಾಗ ಯಾರ್ಯಾರ ಸುವಾರ್ತೆಗಳನ್ನ ಕೇಳಲ್ವಾ ಅವಾಗ ಏನ್ ಮಾಡ್ತಾರೆ, ಅವ್ರಿಗೆ ಪ್ರತೀಕಾರವನ್ನು ಸಲ್ಲಿಸ್ತಾರೆ. ಆಮೇಲೆ
ಆ ದಿನದಲ್ಲಿ
ಅನೇನೋ, ಇದು ಒಂದಿನ ಅಲ್ಲ, ಏನೋ ಒಂದಿನ ಚೆನ್ನಾಗುತ್ತೆ 1000 ಇಯರ್ ಪೀರಿಯಡ್ ಅಲ್ಲಿ
ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುತ್ತಾರೆ.
ಆತನ ಒಂದು ದಿನದಲ್ಲಿ ನಿತ್ಯ ಒಂದು ದಂಡನೆ ಮಾಡ್ತಾರೆ ಅನುಭವಿಸ್ತಾರೆ. ಅದ್ರ ಅದಿ ಹೊಡ್ಬೇಕಾದ್ರೆ ಏನ್ರಿ, ಕ್ರಿಸ್ತನು ಪ್ರತ್ಯಕ್ಷ ಆಗ್ಬೇಕಾದ್ರೆ ನೆಗದು ಆ ಒಂದು ಟೈಪ್ ಆಫ್ ಜಜ್ಮೆಂಟ್. ಅದನ್ನೇ ರೆವಲೇಷನ್ ಮಾಡೋದಲ್ಲಿ ಫೋರ್ತ್ ಚಾಪ್ಟರ್ ಅಲ್ಲಿ ಮಾಡ್ತಾರೆ. ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ ಹಂಗೆ ಹೇಳ್ಬಿಟ್ಟು ನೋಡಿ, ನೆಕ್ಸ್ಟ್ ಹೇಳ್ತಾರೆ ಸಿಕ್ಸ್ ವರ್ಸ್, ರೆವಲೇಷನ್ ಫೋರ್ತ್ ಚಾಪ್ಟರ್ ಸಿಕ್ಸ್ ವರ್ಸ್ ಬಂದಿದ್ದೀನಿ.
ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು.
ಸಿಂಹಾಸನ ಮುಂದೆ ಏನಿತ್ತಂತೆ, ಇವಾಗ ಒಂದು ಸ್ಫಟಿಕಕ್ಕೆ ಸಮಾನವಾದಂತ ಒಂದು ಗಾಜಿನ ಸಮುದ್ರನೇ ಐತಂತೆ ಇತ್ತು ಅಂತ ಹೇಳ್ತಾರೆ. ಇವಾಗ ಬೈಬಲ್ ನೋಡ್ಬೇಕ್ರೆ ನಮ್ಗೆ ಚೆನ್ನಾಗ್ ಗೊತ್ತು, ಸಮುದ್ರ ಅಂತಂದ್ರೆ ನಾವೇನ ಹೇಳ್ತೀರಿ ಸಾಮಾನ್ಯವಾಗಿ, ಅದರ ಅದರ ಅಲ್ಲೋಲೋ ಕಲಲೋ ಅಂತ ಜನಗಳು, ಅದರ ದುಷ್ಟ ಜನಗಳಿಗೆ ಏನ್ ಮಾಡಿದ್ರಿ ಸಮುದ್ರ ಅಂತ ಅಂತ ಹೇಳ್ತೀರಿ. ಅದಕ್ಕೆ ನಾವು ಬೈಬಲ್ ದಾನಿಯಲ್ಲಿ ಏಳನೇ ಅಧ್ಯಾಯ ನೋಡ್ಬೇಕ್ರೆ ಆ ನಾಲ್ಕು ಮುರುಗಳು ಇದ್ಬಂತಲ್ಲ, ಅದು ಎದ್ಬದಿದೆಯಲ್ಲಿಂದ ಸಮುದ್ರದಿಂದ ಅದರ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಅದು ನೋಡಿ ಎಂಥ ಸಮುದ್ರ ಅಂತೆ. ಡ್ಯಾನಿಯಲ್ ಸೆವೆನ್ ಚಾಪ್ಟರ್ ಓದಿ ಅಂತೀನಿ. ಡ್ಯಾನಿಯಲ್ ಸೆವೆನ್ ಚಾಪ್ಟರ್
ವಿಲಕ್ಷಣವಾದ ನಾಲ್ಕು ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು.
ಸಾಗರದಿಂದ ಬಂದವು. ನೋಡಿ ಸೆಕೆಂಡ್ ವರ್ಸ್ ಅಲ್ಲಿ ಹೋದ್ರೆ ಅಲ್ಲಿ ಒಂದು ಮಾತು ಓದ್ತೀರಿ ನೋಡ್ತೀನಿ.
ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಯು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ
ಬಳಿಯುತ್ತಿತ್ತು. ಚತುರ್ದಿಕ್ಕಿಂದ ಗಾಳಿ ಏನಿದೆ ಇವಾಗ ಬೀಸ್ತು ಮಹಾಸಾಗರದ ಮೇಲೆ, ಚತುರ್ ದಿಕ್ಕಿನ ನಾಲ್ಕು ದಿಕ್ಕಿನ ಅಟ್ಟೆ ಟೈಮ್ ಗಾಳಿ ಬೀಸಿ ಹಾಕಿದ್ರೆ ಡೆಫಿನೆಟ್ ಏನಾಗಿದೆ ಸುಂಟ್ರ ಗಾಳಿ ಆಗ್ತದ. ಆ ಸುಂಟ್ರ ಗಾಳಿ ನಡುವೆ ಅಂದ್ರೆ ಏನಾಗಿದ್ದು, ಏನ್ ಬಂದಿದ್ ನಾಲ್ಕು ಜೀವಗಳು ಅಂದ್ರೆ ಭೂಮಿಲಿ ಏನೋ ಒಂದು ಭಯಂಕರವಾಗಿ ಒಂದು ಬದಲಾವಣೆಗೆ ಆಗ್ಬೇಕಾದ್ರೆ ಏನಂತ ಒಂದು ಒಂದು ಚೇಂಜಸ್ ಏನ್ ಚೇಂಜಸ್ ವಿಧ ವಿಧವಾದ ಒಂದು ಗೌರ್ಮೆಂಟ್ ಇರ್ತದೆ ಅಲ್ಲಿ ಬಂತು. ಇದೇ ಸಮುದ್ರ ಪರಲೋಕದಿಂದ ನೋಡ್ರೆ ಹೆಂಗಿದೆ ಅಂತ ಇವಾಗ ಸ್ಫಟಿಕದಂತೆ ಇರುವಂತ ಗಾಜಿನ ತರ ಏನಾಗಿದೆ ಅಂದ್ರೆ ಹೆಂಗಿದೆ ಸಮುದ್ರ ಸೈಲೆಂಟ್ ಆಗೈತೆ, ಕಾಮ್ ಆಗೈತೆ. ನೇಮಿನಿಂಗ್ ಅಂದ್ರೆ ಮನುಷ್ಯರ ದೃಷ್ಟಿಯಲ್ಲಿ ಈ ಲೋಕದಂತೆ ಎಲ್ಲ ಒಂದು ಬದಲಾವಣೆ ಹೆಂಗಿರ್ಬೇಕಂದ್ರೆ ಏನಪ್ಪ ಹೆಂಗಿದೆ ಭಯಂಕರ ಕನ್ಫ್ಯೂಷಿಂಗ್ ಆಗಿದೆ ಅಂತಂದ್ಬಿಟ್ಟು ಇರ್ಬೋದು. ಆದ್ರೆ ಇದೇ ಪರಲೋಕದ ದೃಷ್ಟಿ ನೋಡಿದ್ರೆ ಹೆಂಗಿದೆ ಹೇಗಿದೆ ತುಂಬಾ ಸಮಾಧಾನವಾಗಿದೆ. ಹಂಗೆ ಮೀನಿಂಗ್ ಅಂದ್ರೆ ಇವೆಲ್ಲ ಯಾರ ಕಂಟ್ರೋಲ್ ಇದೆ, ದೇವರು ಕಂಟ್ರೋಲ್ ಇದೆ. ಅದರ ಅದು ಹೇಳೋದವ್ರಿಗೆ ಸರ್ವಶಕ್ತನಾಗಿರ ದೇವರು. ಅದರ ಇದು ನೋಡ್ಬೇಕಾದ್ರೆ ಇದು ಕಂಪ್ಲೀಟ್ ಯಾರು ಅಂಡ್ರಲ್ಲಿ ಇಟ್ಕೊಂಡವ್ರೆ ಅವ್ರು ಏನು ಮಾಡ್ತಾರೆ ಫುಲ್ ಕಂಟ್ರೋಲಲ್ಲಿ ಇಟ್ಕೊಂಡವ್ರೆ ಅಂತ. ಅದು ನೋಡ್ಬೇಕಾದ್ರೆ ನೋಡಿ ರೆವಲೇಷನ್ ಫೋರ್ ಚಾಪ್ಟರ್ ಸಿಕ್ಸ್ ವರ್ಸ್ ಓದಿ ಮುಂದಕ್ಕೆ ಅಂತೀನಿ. ನಾಲ್ಕು ಕಡೆಯಲ್ಲಿ ತೆಗೆದು ನೋಡಿದ್ರೆ ಯಾರಿದ್ರೆ ಅಂತ ಇವಾಗ ನಾಲ್ಕು ಜೀವಿಗಳು.
ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು.
ನೋಡ್ರ ಫುಲ್ ಕಂಪ್ಲೀಟ್ ಏನಿದೆ ಹಿಂದೆ ಮುಂದೆ ಎಲ್ಲ ಕಣ್ಗಳು ಇತ್ತು ಅಂತಂದ್ರೆ ಮೀನಿಂಗು ದೇವ್ರಿಗೆ ಗೊತ್ತಿಲ್ಲದಿರೋಂಥ ವಿಚಾರಗಳು ಯಾವುದು ಇಲ್ಲ. ಅಂದ್ರೆ ಅದನ್ನೇನು ದೇವರು ಗುಣಲಕ್ಷಣಗಳಿಂದ ಅಥವಾ ಅವರ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಯಾವುದು ಸಾಧ್ಯನೇ ಇಲ್ಲ. ಅದಕ್ಕೆ ದಾವಿದ್ ಹೇಳ್ತಾ ಗೊತ್ತಾ, ದೇವ್ರೆ ನಾನು ಅದೋ ಲೋಕದಲ್ಲಿ ಹೋದ್ರು ಇದೆಯಾ ಪರಲೋಕದಲ್ಲಿ ಹೋದ್ರು ಅಲ್ಲೂ ಕೂಡ ಏನಾಗಿದೆಯಾ ನಾನು ಏನ್ ಮೀನಿಂಗು ದೇವ್ರ ಕೈಲಿ ರಗಸ್ಪಾಗಿರೋದು ಯಾವ್ದಿಲ್ಲ ದೇವ್ರ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ನೋಡಿ. ಎಜೇಕಿಯೇಲ್ ಟೆನ್ ಚಾಪ್ಟರ್ ಫೋರ್ತ್ ವರ್ಸ್ ನೋಡಿ.
ದೇವಾಲಯದಲ್ಲಿಯೂ ಮೇಘವು ತುಂಬಿತ್ತು. ಯಹೋವನ ತೇಜಸ್ಸಿನ ಅದ್ಭುತ ಕಾಂತಿಯು ಪ್ರಕಾರದಲ್ಲೆಲ್ಲ ವ್ಯಾಪ್ತಿಸಿತು.
ನೋಡ್ರ ಏನ್ರಿ ಅದು ತೇಜಸ್ ಫುಲ್ ಆಫ್ ಬ್ರೈಟ್ನೆಸ್ ಆಫ್ ದ ಲಾರ್ಡ್ಸ್ ಗ್ಲೋರಿ. ಟ್ವೆಲ್ತ್ ವರ್ಸ್ ಅಲ್ಲಿ ಅಂತೀನಿ.
ಕೆರೂಬಿಗಳ ಬೆನ್ನು ಕೈ ರೆಕ್ಕೆ ಅಂತೂ ಸರ್ವಾಂಗಗಳಲ್ಲಿಯೂ ಚಕ್ರಗಳಲ್ಲಿಯೂ ಕಣ್ಣುಗಳು ಸರ್ವತ್ರ ತುಂಬಿಕೊಂಡಿದ್ದವು.
ನೋಡ್ರ ಇದೇ ಸೇಮ್ ಅದೇ ಡಿಸ್ಕ್ರಿಪ್ಷನ್ ಅಂದ್ರೆ ದೇವ್ರ ಅಂತಾರೆ ದೇವ್ರಿಗೆ ಅಂತ್ಯ ಏನಂತಬಿಟ್ಟು ಫಸ್ಟ್ ಏನ್ರಿ ಫಸ್ಟೇ ಗೊತ್ತ ಅವನ ರಹಸ್ಯವಾಗಿರೋದು ಯಾವ್ದಿಲ್ಲ. ಅದಕ್ಕೆ ಮೊದಲನೇ ಜೀವ ಹೆಂಗಿತ್ತಂತೆ ಸಿಂಹತ್ರ ಈಗ ನಾವು ಬೇಸಿಕ್ ಕ್ಲಾಸ್ ಓದಿದ್ರು ಮೊದಲನೇ ಜೀವ ಸಿಂಹತ್ರ, ಎರಡನೇ ಜೀವ ಅಂತ ಹೋಲಿತ್ರ ಇದೆ, ಮೂರನೇ ಜೀವ ಮನುಷ್ಯನ ಮುಖತ್ರ ಇದೆ, ನಾಲ್ಕನೇ ಜೀವ ಆರು ಅಂತ ಗಡಪಕ್ಷಿಗಳು. ಅಂದ್ರೆ ಇವಾಗ ಸಿಂಹ ಅಂತ ಏನಕ್ಕೆ ನಾವು ಹೇಳ್ತೀರಿ ದೇವರು ಮದುವೆ ಅಂತ ಒಂದು ಕ್ಯಾರೆಕ್ಟರ್ನ ಶಕ್ತಿ ಅದರ ಏನಕ್ಕೆ ಸಿಂಹನ ಶಕ್ತಿ ಹೇಳ್ತೀರಿ ಕಾಡಿಗೆಲ್ಲ ರಾಜ ಅದರ ನೋಡ್ಬೇಕು ಈ ತರ ಏನ್ರಿ ಪವರ್ ಅದರ ಅದರ ದೇವ್ರಿಗಿರುವಂತ ಒಂದು ಅದ್ಭುತವಂತ ಶಕ್ತಿ. ಅದರ ಆಮೇಲೆ ಬೇರೆ ಏನೇ ರೆಫರೆನ್ಸ್ ಇದೆ ಬೈಬಲ್ನಲ್ಲಿ ಸಿಮ್ಮಕ್ಕೆ? ಬೇರೆ ಏನು ರೆಫರೆನ್ಸ್ ಇದೆ ಸರ್ ಬೈಬಲ್ನಲ್ಲಿ? ಗರ್ಜನೆಗೆ ಭಯ ಪಡ್ತಾರೆ. ಆಮೇಲೆ ಯೂದ ಗೊತ್ತದ ಸಿಂಹ, ಅದರ ಪ್ರಕಟಣೆ ಬರ್ತಲ್ಲ ಯೂದ ಗೊತ್ತದ ಸಿಂಹ ಜಯ ಹೊಂದಿದ್ದಾರೆ ಅಂತ. ಅದರಾಗಲೇ ಆ ಪವರ್ ಅದರ ಓವರ್ಕಮ್ ಮಾಡಿ ಆ ಪವರ್ನ ಯಾರು ಅಸ್ಯೂಮ್ ಮಾಡೋರು ಇವಾಗ ಹಿಂದೆ ಕ್ರೈಸ್ಟ್ ಅದರ. ಆಮೇಲೆ ನೆಕ್ಸ್ಟ್ ಇನ್ನೇನು ರೆಫರೆನ್ಸ್ ಇದೆ ಸಿಂಹಕ್ಕೆ? ಅದರ ಒಬ್ರು ಜಡ್ಜ್ ಇದ್ರು, ಸುಮ್ಮನೆ ಇಲ್ಲಾಡ್ದೆ ತಪ್ಪಿಲ್ಲಾಡ್ದೆ ಏನೋ ಬಾಯಿಂದ ಹೇಳ್ಬಿಟ್ರು. ಅದರ ಯಾರದು? ಅದರಿಂದ ಮ್ಯಾರೇಜೇ ಕ್ಯಾನ್ಸಲ್ ಆಗಬೇಕು. ಸಿಂಪ್ಸನ್ ಅದರ ಎಂಗೇಜ್ಮೆಂಟ್ ಟೈಮಲ್ಲಿ ಏನು ಮಾಡ್ತಾರೆ, ಸುಮ್ಮನೆ ಇಲ್ಲಾಡ್ದೆ ಹೋಗ್ಬಿಟ್ಟು ಕೆಡಕ್ಬಿಟ್ಟು ಸರಿ ನಾವೊಂದು ಒಗ್ಗಟ್ಟು ಹೇಳ್ತೀನಿ ಆ ಒಗ್ಗಟ್ಟಿಗೆ ಏನು ಮಾಡಿದೀವ ಅರ್ಥ ಹೇಳಿಬಿಟ್ಟು ಆ ಒಗ್ಗಟ್ಟಲ್ಲಿ ಹೇಳ್ತಾರೆ ಬಲಿಷ್ಠನಿಂದ ಏನು ಬಂತು ಔಟ್ ಆಫ್ ದ ಸ್ಟ್ರಾಂಗ್ ಕೇಮ್ ಫೋರ್ ಸ್ವೀಟ್ ಅಂತ ಹೇಳ್ತಾರೆ ಅಂತ. ಜೇನು ಅದೇ, ಅದೇ ಜೇನು ಅಂತ ಹೇಳಕ್ ಹೋಗಲ್ಲ, ಸಿಹಾದ ಬಂತು ಅಂತ ಹೇಳ್ತಾರೆ. ಇವ್ರಿಗೆ ತಲೆ ಕೆಟ್ಬಿಟ್ಟು ಏನು ಇದು ಸ್ಟ್ರಾಂಗ್ ಆಗಿರೋದ್ರಿಂದ ಏನು ಬಂತು ಅಂತ ನೋಡ್ಬೇಕಾದ್ರೆ ಅವಾಗ ಏನು ಮಾಡ್ತಾರೆ ಇದನ್ನು ನೋಡಿದ್ರೆ ಆ್ಯಕ್ಚುಲಿ ಸಿಂಬದಿಂದ ಏನು ಜೇನು ಬಂದಿರೋದು ಅದರ ಅದು ನಮ್ಗೆ ಚೆನ್ನಾಗಿ ಗೊತ್ತು. ಆ ಇನ್ಸಿಡೆಂಟ್ ಏನಂದರೆ ಇವರು ಒಂದಿನ ಏನು ಮಾಡ್ತಾರೆ ಸಿಂಹನ ಬರೀ ಕೈಯಲ್ಲೇ ಕೈಸ್ ಹಾಕ್ಬಿಡ್ತಾರೆ. ಸ್ವಲ್ಪ ದಿನ ಬಿಟ್ಟು ಹಂಗೆ ಬರ್ತಾ ಇರ್ಬೇಕಾದ್ರೆ ಆ ಸಿಂಹದ ಒಳಗಡೆ ಏನು ಬಂತದೆ ಜೇನು ಬರೋದನ್ನ ನೋಡ್ತಾ ಇದ್ದಾರೆ. ಇದನ್ನೇ ಏನು ಮಾಡ್ತಾರೆ ಅದು ಒಗ್ಗಟ್ಟು ರೀತಿಯಲ್ಲಿ ಹೇಳ್ತಾರೆ ಅದರ. ಸೊ ಅದು ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಔಟ್ ಆಫ್ ದ ಸ್ಟ್ರಾಂಗ್ ಕೇಮ್ ಫಾರ್ ದ ಸ್ವೀಟ್ ಅಂತ ನೋಡ್ಬೇಕಾದ್ರೆ ಔಟ್ ಆಫ್ ದ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಆಗಿರುತ್ತೆ ಲಯನ್. ಅದರಲ್ಲಿ ತುಂಬ ಸ್ವೀಟ್ ಆಗಿರೋದು ಬೈಬಲ್ ಹೇಳ್ತಾರಲ್ಲ ಜಾನಿ, ಜೇನು ತುಪ್ಪಕ್ಕಿಂತ ಸಿಹಿ ಆಗಿರೋದು ಯಾವುದು ಇಲ್ಲ. ಇದು ಏನಕ್ಕೆ ಅಂದರೆ ಕ್ರಿಸ್ತನು ಅದರ ಕ್ರಿಸ್ತರು ಮರಣ ಹೊಂದಿರೋದ್ರಿಂದ ಅಂತ ಸ್ಟ್ರಾಂಗ್ ಆಗಿರೋಂಥ ಯೇಸು ಕ್ರಿಸ್ತರು ಅವರು ನಮಗೋಸ್ಕರ ಪ್ರಾಣ ಕೊಟ್ಟಿರಿಂದ ಅವರಿಂದ ನಮ್ಗೆ ಏನು ಇದೆ ಇವತ್ತು ಒಂದು ಸತ್ಯ. ಇಂಥ ಸತ್ಯ ಅಂದರೆ ಒಂದು ಇಂಪಾಗಿರೋಂಥ ಒಂದು ಎಂಥ ಸಿಹಿ ಆಗಿರೋಂಥ ಸತ್ಯ ನಮ್ಗೇನಾಗಿ ಇವತ್ತು ದೇವರು ನಮಗೆ ಕೊಟ್ಟಾರೆ. ಅದರ ನಮಗೆ ಹೋಗ್ಬೇಕಾರೆ ಸಾಯಿಸಿದ್ರು ತಿರ್ಗಾ ಬರ್ಬೇಕು ನಿಮ್ ಬಂತ ಅದರಿಂದ ಇವಾಗ ಅದರ ಒಂದು ಒಳ್ಳೆ ಸತ್ಯನೇ ನಮಗೆ ಇವಾಗ ಬಂದಿದೆ. ಅದರ ಜಂತು ಪತ್ತಿಂದ ಕಣ್ಣೇನಾಯ್ತದೆ ಜೋನಾಥನ್ ಕಣ್ಣೇನಾಯ್ತಂತೆ ಜಂತು ಪತ್ತಿಂದ ಕಣ್ಣು ಬ್ರೈಟ್ ಆಯ್ತು ಅಲ್ಲ ಅದಕ್ಕೆ ನೋಡ್ಬೇಕು. ಇಡೀ ಕ್ರಿಸ್ತ ರಾಜ್ಯದಲ್ಲಿ ಎಲ್ಲ ಮನುಷ್ಯರು ಕಣ್ಣೇನು ಮಾಡ್ತಾರೆ ಎನ್ಲೈಟನ್ ಮಾಡ್ತಾರೆ. ಅವಾಗ ಈ ಒಗ್ಗಟ್ಟು ಏನು ಮಾಡ್ತಾರೆ ಜನಗಳಿಗೆ ಎಲ್ಲರಿಗೂ ಅರ್ಥ ಆಗೋದು ಅಲ್ವರ. ಸೇನೆ ನೋಡ್ಬೇಕಾದ್ರೆ ಅದೊಂದು ಕ್ಲೂ ಸಿಕ್ತು ನಮ್ಗೆ. ಅದರ ನೋಡ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ಸಿಂಹ ಅಂತಂದ್ರೆ ಏನ್ರಿ ಒಂದು ಪವರ್ಗೆ ಏನ್ರಿ ಕಂಪಾರಿಸನ್ ವೆರಿ ಗುಡ್. ಅದರ ನೆಕ್ಸ್ಟ್ ಏನ್ರಿ ಹೋರಿ, ಹೋರಿ ಅಂದರೆ ಏನಕ್ಕೆ ನೀತಿ? ಯಾಕಂದರೆ ಹಳೆ ಕಾಲದಲ್ಲಿ ದೇವ್ರ ನೀತಿಗೆ ಸರಿ ಕಟ್ಟೋದಕ್ಕಂತ ಯೂಸ್ ಮಾಡೋದು ಒಂದೇ ಒಂದು ಸ್ಯಾಕ್ರಿಫೈಸ್. ಅದರ ಎಲ್ಲ ಸ್ಯಾಕ್ರಿಫೈಸ್ಗಳು ಇದ್ದಿದೆ ಅಂತಂದರೆ ಈ ಒಂದು ಪ್ರಾಣಿಗಳು. ಅದರ ಆ ಪ್ರಾಣಿಗಳಲ್ಲಿ ಮುಖ್ಯವಾಗಿ ಶ್ರೇಷ್ಠವಾದದ್ದು ಏನ್ರಿ ಹೋರಿ ಎತ್ತುಗಳನ್ನೇ ಮಾಡೋದು ದೇವರು ಬಲಿ ಕೇಳೋದ್ರೆ ನೀತಿಗೆ ಬಂತು. ಅದರ ನೆಕ್ಸ್ಟ್ ಆಮೇಲೆ ಮನುಷ್ಯನ ಮುಖ, ಅದರ ಮನುಷ್ಯನ ಒಂದು ಮುಖ ಅಂತಂದ್ರೆ ಫೇಸ್ ಅಂತಂದ ತಕ್ಷಣ ಏನ್ರಿ ಒಂದು ಫೇವರ್. ಅದರ ಯಾರೊಬ್ಬರು ಮುಖ ಅಂತ ತಿರ್ಸ್ಕೊಂಡು ಹೋಗ್ಬಿಟ್ರೆ ಮಾತಾಡ್ತಾರೆ ಏನು ಮೀನಿಂಗ್ ಅದೇನು ಪ್ರೀತಿ ಇಲ್ಲ ಅಂತಾನೆ ಅರ್ಥ. ಅದರ ಅದೇ ಒಂದು ಮುಖ ಕೊಟ್ಟು ಮಾತಾಡಿದ್ರೆ ಅದರ ಒಂದು ಫೇಸ್ ಕೊಟ್ಟಿದ್ರೆ ಹೆಂಗಿರ್ತಾರೆ ಅವಾಗ ಅದರ ಒಂದು ಪ್ರೀತಿ. ಅದರ ನೋಡ್ಬೇಕು ದೇವ ಒಂದು ದೇವರಲ್ಲಿ ಅಂತ ಮುಖ್ಯವಾದ ಗುಣಲಕ್ಷಣ ಅಂದರೆ ಪ್ರೀತಿ. ಅದರ ಅದಕ್ಕೆ ದೇವ್ರು ಏನಕ್ಕಪ್ಪ ಇದು ಒಂದು ಪ್ರೀತಿನ ಇಟ್ಟರು ಅಂತಂದರೆ ಏನ್ರಿ ಈ ಓರು ಎತ್ತುಗಳು ದೇವರ ಒಂದು ಮುಂದೆ ಮನುಷ್ಯನ ನೀತಿವಂತ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಪಾಪನ ಇದು ಮಾಡೋಕ್ಕೆ ಪರಿಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ಮಾಡ್ತಾರೆ ಮಗನ್ನ ಕಷ್ಟ. ಅದಕ್ಕೆ ಮನುಷ್ಯರಿಗೆ ಮನುಷ್ಯರೇ ಈಡು. ಅದರ ಮನುಷ್ಯರಿಂದ ಪಾಪ ಬಂದಿರೋ ಮುಖಾಂತರ ಮನುಷ್ಯನ ಏನು ಬರ್ಬೇಕಾಯ್ತು ಅಲ್ಲಿ ಅಲ್ಲಿ ನೀತಿವಂತಿಕೆ ಬರ್ಬೇಕಾಯ್ತು. ಆದಾಮಿಂದ ಎಲ್ಲರ ಸಹಾಯ ಪ್ರಕಾರ ಏನ್ರಿ ಕ್ರಿಸ್ತನ ಮುಖಾಂತರ ಅದರ ಅಂದರೆ ಮನುಷ್ಯರಿಂದ ಮರಣ ಬಂತು ಅದೇ ಥರ ಮನುಷ್ಯನೇ ಮಾಡಿಕೊಳ್ಬೇಕು ಪುನರ್ತನ ಬರಬೇಕು. ಅಂದ್ರೆ ಅದಕ್ಕೆ ನೋಡ್ಬೇಕು ನೀತಿ ಸರಿ ಕಟ್ಟೋದಕ್ಕೆ ಅಂತ ನೋಡ್ಬೇಕಾದ್ರೆ ಅದೇನು ದೇವರ ಒಂದು ಪ್ರೀತಿನ ನೋಡ್ತಾರೆ. ನೆಕ್ಸ್ಟ್ ಆಮೇಲೆ ಏನೇನು ಇನ್ನೊಂದೇನು ಗರುಡ ಪಕ್ಷಿ, ಎಂಥ ಪಕ್ಷಿ ಅಂದರೆ ಹಾರುವಂಥ ಒಂದು ಗರುಡ ಪಕ್ಷಿ. ಅಂದ್ರೆ ಈ ಹಾರುವಂಥ ಗರುಡ ಪಕ್ಷಿ ಅಂತಂದ್ರೆ ನಾನೇನು ಕೇಳ್ತೀನಿ ಅಂತಂದರೆ ಎಲ್ಲ ಹೈಯೆಸ್ಟ್ ಆಫ್ ದ ಫ್ಲೈಯಿಂಗ್ ಬರ್ಡ್ಸ್ ಯಾವುದು ಈಗಲ್. ಅದರ ಎಲ್ಲದಕ್ಕಿಂತ ಎತ್ತರವಾಗ ಅಂದರೆ ಏನ್ರಿ ಈಗಲ್. ಅಂದ್ರೆ ಏನೋ ಈಗಲ್ಲು ಏನಕ್ಕೆ ಇನ್ನೊಂದು ಏನಕ್ಕೆ ಫೇಮಸ್ ಅಂದರೆ ಅದು ಗೂಡು ಮಾಡೋದು ಏನು ಮಾಡ್ತಾರೆ ಬೆಟ್ಟದ ಮೇಲೆ ಏನು ಮಾಡ್ತಾರೆ ಅದು ತುಂಬ ಗೂಡು ಮಾಡ್ತಾರೆ. ಆಮೇಲೆ ಈಗಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ ಅದು ಕಣ್ಣಿನ ದೃಷ್ಟಿ ಏನಾಗ್ತದೆ ತುಂಬ ಶಾರ್ಪ್ ಆಗುತ್ತೆ. ಎಲ್ಲೋ ದೂರದಿಂದ ಬೇಟೆ ಮಾಡಿಬಿಟ್ಟು ಕರೆಕ್ಟಾಗಿ ಬಂದು ಏನು ಮಾಡ್ತಾರೆ ಬೇಟೆನ ಪಿಕಪ್ ಮಾಡ್ಕೊಂಡು ಹೋಗ್ತದ್ರೆ. ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಅದು ಗೂಡು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಏನು ಮಾಡ್ತದ್ರೆ ಆ ಮರಿಗಳಿಗೆ ಗೂಡು ಮಾಡ್ತಾ ಗೊತ್ತಾ ತುಂಬ ಸಾಫ್ಟಾಗಿ ಇನಿಷಿಯಲ್ ಸ್ಟೇಜಲ್ಲಿ ಮಾಡ್ತಾ ಇದ್ದೆ. ಆದರೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಈ ರಫ್ ಆಗಿರೋಂಥ ಇದು ಮೇಡ ಇಟ್ಬಿಟ್ಟು ಸಾಫ್ಟಾಗಿರೋದು ಏನು ಮಾಡ್ತದೆ ತುಂಬ ಕೇಳ ಹಾಕ್ಬಿಡ್ತದೆ. ಅವಾಗ ಏನಾಗ್ತದೆ ಅಂದರೆ ಅವಾಗ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಅದ ಅವಾಗ ಅದು ಗೂಡು ಬಿಟ್ಟೋಗೋದಕ್ಕೆ ಏನು ಮಾಡ್ತದೆ ಮರಿ ಅದೇ ಪ್ರಯತ್ನ ಪಟ್ಟಾಗ ಏನಾಗ್ತದೆ ಅದು ಬಿದ್ದೋಗುವಂಥ ಸಂದರ್ಭದಲ್ಲಿ ಅದು ರೆಕ್ಕೆ ಚಾಚಿ ಎಂತ ಹಾರೋದು ಏನು ಮಾಡಲಿ ಕಲ್ತ್ಕೊಳ್ಳಿ ಅಂತ ಏನು ಮಾಡ್ತದೆ ಅಲ್ಲಿ ಬಿಟ್ಟಂತಂದ್ರೆ ಯಾವಾಗ ಅದು ಕಲಿಯೋದಿಲ್ವೋ ಅಥವಾ ಅದೇನೇನೋ ಕಲ್ಲಿ ಹೊಡೆದು ಏನೇನು ಸಹಾಯ ಸಂದರ್ಭದಲ್ಲಿ ಈ ಹದ್ದು ಬಂದು ಏನು ಮಾಡ್ತದೆ ತಾಯಿ ಹದ್ದು ಬಂದ್ಬಿಟ್ಟು ಅದನ್ನು ರೆಕ್ಕೆಗೆ ಇಟ್ಕೊಂಡು ವಾಪಸ್ ಗೂಡಿಗೆ ಹೋಗಿ ಸೇಫ್ ಆಗಿರ್ತದೆ. ಇದನ್ನು ಬೈಬಲ್ ಚೆನ್ನಾಗಿ ಗೊತ್ತದ್ರ ಇಸ್ರೇಲ್ ಜನಗಳಿಗೆ ಹೇಳ್ಬೇಕಾದ್ರೆ ದೇವ್ರು ಹೆಂಗೆ ಕರ್ಕೊಂಡ್ಬಂದ್ರು ಅಂತ ಹೇಳ್ತಾರೆ ಹದ್ದುಗಳ ರೆಕ್ಕೆ ಕೈ ಇಟ್ಕೊಂಡು ಏನು ಮಾಡೋದ್ರಿಂದ ಕಾದ ಕಾಪಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಅದೇನಂತಂದ್ರೆ ಇಸ್ರೇಲ್ ಜನಗಳಿಗೆ ಯೋಸೆಫ್ ಕಾಲದಲ್ಲಿ ಎಂತ ಫೆಸಿಲಿಟೀಸ್ ಕೊಟ್ಟಿದ್ರು ಅದನ್ನ ಹೆಂಗೆ ಕಂಟಿನ್ಯೂ ಮಾಡಿದ್ರೆ ಪರ್ಮನೆಂಟ್ ಆಗಿ ಏನಾಗ್ಬಿಟ್ಟಿರೋದಿಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರೋದು. ಅದರ ದೇವ್ರ ಅಬ್ರಹಾಮ್ಗ ಇನ್ ಯಾರ್ಗಾರ ವಾಗ್ದಾನ ಮಾಡ್ಕೊದೇವ್ರೆ ನಮ್ಗೆ ಏನಾಗ್ಬೇಕೈತೆ ಅದರ ನಮ್ಮ ಪಣ್ಣ ಇಲ್ದಿರಿ ಅಂತ ಡೇವ್ರು ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರೋ. ಅದರ ದೇವ್ರ ಅಬ್ರಹಾಮ್ಗೆ ಅಂತಂದ್ರು 430 years ಸ್ವಲ್ಪ ಟೈಮ್ ಅದರ 430 years ಇಲ್ಲಿ ಇರಬೇಕು. ಇದು ಆಮೇಲೆ ಎಷ್ಟೇ ಬರ್ಬೇಕು ಅವರ ಅಲ್ಲಿಗೆ ಬರಬೇಕು. ಅದರ ನೀವು ಅಂಗೀಕಾರದ ಬರ್ತಾರ ಇಷ್ಟೆಲ್ಲ ಮಾಡ್ಕೊಂಡು ತಿರ್ಗಾ ಹೋಗ್ತೀನಿ ಅಂತ. ಅದರ ಏನು ಮಾಡ್ತಿದ್ರೆ ಏನಾಗಿರೋರ ಅಲ್ಲಿಗೆ ದೇವ್ರ ಏನು ಮಾಡಿದ್ರೆ ಅವನ್ನ ಕರೆಸ್ಬೇಕು ಅಂತ ಬಿಟ್ಟೆ ಮಾಡಿದ್ರು. ಆ ಗೂಡನ್ನ ಏನು ಮಾಡಿದ್ರು ಇವಾಗ ಚದುರಿಸೋರು, ಚದುರಿಸಿದ ತಕ್ಷಣ ಇಸ್ರೇಲ್ ಜನಗಳು ಆ ಗೂಡನ್ನ ಬಿಟ್ಟು ಬೇರೆ ಗೂಡನ್ನ ಹುಡ್ಕೋದಕ್ಕೆ ಮಾಡಿದ್ರು. ಆವಾಗ ಏನು ಕಲ್ತರು ಆರಾಧನೆ ಏನು ಮಾಡಿದ್ರು ಕಲ್ತರು, ಆಯುಧಗಳನ್ನ ಮಾಡೋದು ಕಲ್ತರು, ಮನೆಗಳನ್ನ ಕಟ್ಟೋದು ಕಲ್ತರು, ಫೈಟಿಂಗ್ ಮಾಡೋದಕ್ಕೆ ಕಲ್ತರು, ಕಷ್ಟದಲ್ಲಿ ಹೆಂಗೆ ನಾವು ಸಹಿಸ್ಕೊಂಡು ಎಲ್ಲ ಏನು ಮಾಡಬೇಕು ಇದೆಲ್ಲ ಪ್ರಿಪ್ರೇಷನ್ ಆಗಬೇಕು. ನಮ್ಮ ಒಂದು ಸ್ವಂತ ಒಂದು ಭೂಮಿಗೆ ಹೋಗ್ಬೇಕಾದ್ರೆ ಆ ಭೂಮಿನ ಡೆವಲಪ್ ಮಾಡೋದಂತ ಹೆಂಗೆ ಏನು ಮಾಡೋದು ಹೆಂಗೆ ಕಲ್ತ್ಕೊಂಡಿದ್ದು ಹಿಂಗೆ ಕಲ್ತ್ಕೊಳೋದು. ಎಲ್ಲ ಸೌಕರ್ಯ ಕೊಟ್ಟಿದ್ರೆ ಇವ್ರು ಹೋಗಿ ಏನು ಮಾಡಿದ್ರು ಕಾಣ ದೇಶಕ್ಕೆ ಹೋಗ್ಬಿಟ್ಟ ಏನು ಮಾಡ್ತಾ ಇರಲ್ಲ ಅದರ ಏನಾಗಿರ ಆರಾಮ್ಗೆ ಇದ್ದಂಗೆ ಇಟ್ಕೊಂಡು ಬಿಡಪ್ಪ ಅಂದ್ಬಿಟ್ಟು ಏನು ಮಾಡೋದು ಅವ್ರ ಜೊತೆಗೆ ಹೋಗಿ ಇವ್ರು ಸೇರ್ಕೊಂಡ್ರೆ ಜಾಲಿಯಾಗೆ ಇದ್ಬಿಟ್ಟಿರೋ. ಇವತ್ತು ಕೂಡ ನೋಡ್ಬೇಕಾದ್ರೆ ಇಸ್ರೇಲ್ ಹೇಳ್ತಿರ್ ಗೊತ್ತಾ ಇಡೀ ವರ್ಲ್ಡಲ್ಲೇ ತುಂಬ ಏನಂತಾರೆ ವೆಲ್ ಡೆವಲಪ್ಡ್ ಕಂಟ್ರಿ ಯಾರು ಅಂತ ಹೇಳ್ತಾರೆ ಇಸ್ರೇಲ್. ಏನಕ್ಕೆ ಅಷ್ಟೊಂದು ಭಯಂಕರ ಟಾರ್ಚರ್ ಕೊಟ್ಟಾರೆ, ಕೊಟ್ಟಿದ ತಕ್ಷಣ ಏನಾಗ್ಬಿಡ್ತು ಓಹೋ ಲೈಫ್ ವ್ಯಾಲ್ಯೂ ಏನಾಯ್ತು ಗೊತ್ತಾಯ್ತು ಇನ್ಮೇಲೆ ಹೆಂಗಿರ್ಬೇಕಪ್ಪ ನಮ್ಮ ಒಂದು ಸೆಲ್ಫ್ ಸೆಕ್ಯೂರ್ಡ್ ಆಗಿರ್ಬೇಕು ನಾವು ಯಾರ ಮೇಲೆ ಡಿಪೆಂಡ್ ಆಗ್ಬಿಡ್ದು ಅಂದ್ಬಿಟ್ಟು ಇಸ್ರೇಲ್ ಹೆಂಗಾದ್ರೆ ತುಂಬ ಬಂದೋಬಸ್ತ್ ಆಗಿರ ರಾಜ್ಯ. ಅದೇ ನೋಡ್ಬೇಕಾದ್ರೆ ಏನಂತಾರೆ ಹದ್ದು ಅಂತಂದ್ರೆ ಏನ್ರಿ ಅಂತಂದ್ರೆ ಏನ್ರಿ ಆ ಒಂದು ಒಂದು ಶಾರ್ಪ್ ಐಸೈಟ್ ಅಂದ್ರೆ ದೇವ್ರಿಗಿರಂತ ಒಂದು ಗುಣಲಕ್ಷಣ ಅಂದ್ರೆ ಜ್ಞಾನ ಅದರ ಅದನ್ನ ಏನ್ ಮಾಡ್ತಾರೆ ರೆಪ್ರೆಸೆಂಟ್ ಮಾಡ್ತಾರೆ. ಅದರ ಅದಕ್ಕೆ ನಾವು ನೋಡ್ಬೇಕಾದ್ರೆ ಆ ರೆವಲೇಷನ್ 4th chapter ನೋಡ್ಬೇಕಾದ್ರೆ ಆರ್ಡರ್ ನೋಡ್ತಿರ್ಲಿಲ್ಲ. ಏನ್ ಆರ್ಡರ್ ಹೇಳ್ಕೊಬೋದು ಫಸ್ಟ್ ಏನ್ ಗುಣಗಳು ಜಸ್ಟಿಸ್ ವೆರಿ ಗುಡ್ ಆಮೇಲೆ ಜಸ್ಟಿಸ್ ಪವರ್ ಪವರಾ ಸಾರಿ ಫಸ್ಟು ಎಸ್ ವೆರಿ ಗುಡ್ ಫಸ್ಟು ಪವರು ಫಸ್ಟು ಪವರು ನೆಕ್ಸ್ಟು ಜಸ್ಟಿಸ್ ವೆರಿ ಗುಡ್ ವೆರಿ ಗುಡ್ ಅದರ ಅದೇ ರೆವಲ್ ರೆಸಿಕಲ್ 110 ಓದಿ
ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು, ಬಲಗಡೆಯ ಮುಖವು ಸಿಂಹನದು, ಎರಡನೆಯ ಮುಖವು ಹೋರಿಯದು, ಹಿಂದಿನ ಮುಖವು ಗರುಡ ಪಕ್ಷಿಯದು.
ನೋಡ್ರ ಫಸ್ಟ್ ಅಲ್ಲಿ ಏನ್ ನೋಡ್ತೀರಿ ಎಜೆಕಲ್ ನೋಡ್ಬೇಕಾದ್ರೆ ನಾವು ಫಸ್ಟ್ ಯಾವ್ದು ನೋಡ್ತೀರಿ ಮನುಷ್ಯನ ಮುಖ ನೋಡ್ತೀವಿ. ಅದರ ಎರಡನೇದು ಬಂದಿದೆ ಅದು ಪವರ್, ಮೂರನೇದು ಜಸ್ಟಿಸ್, ನಾಲ್ಕನೇನ್ರಿ ವಿಸ್ಡಮ್. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಯಾಕೆ ಹಿಂಗೆ ಅಂದ್ಕೊಟ್ಟಿರ ಪಿಕ್ಚರು ಇಲ್ಲಿ ನೋಡ್ಬೇಕಾರೆ ಫಸ್ಟ್ ಬರೀ ಪವರು, ಅಲ್ಲಿ ನೋಡ್ಬೇಕಾರೆ ಫಸ್ಟ್ ಬರೀ ಲವ್. ಅದರ ಎರಡು ಏನಪ್ಪ ವ್ಯತ್ಯಾಸ ಅಂತಂದ್ರೆ ಎರಡು ಬೇರೆ ಬೇರೆ ಕಾಲದಲ್ಲಿ ಇರುವಂಥ ಒಂದೇನ್ರಿ ಒಂದು ಪಿಕ್ಚರ್ಗಳು. ಅದರ ಕ್ರಿಸ್ತನ ಒಂದು ರಾಜ್ಯದಲ್ಲಿ ದೇವರು ಫಸ್ಟ್ ನೋಡ್ಸೋದು ಮನುಷ್ಯರಿಗೆ ಏನು ಹೇಳಿ ಅದನ್ನೇ ಎಜೆಕಲ್ ಪುಸ್ತಕದಲ್ಲಿ ನಮಗೆ ಮಾಡೋಣ ಆರ್ಡರ್ ಕೊಟ್ಟಿದ್ದಾರೆ. ಆದರೆ ಇವಾಗ ಏನ್ರಿ ಅಥವಾ ಇನ್ನು ಮುಂದಕ್ಕೆ ಬರೋಂಥ ಕ್ರಿಸ್ತನ ರಾಜ್ಯ ಆಗಿದ್ಮೇಲೆ ಎಲ್ಲ ಎಲ್ಲ ಪುನರ್ತನ ಆಗ್ಬೇಕಾದ್ರೆ ದೇವರು ಮನುಷ್ಯರಿಗೆ ನೋಡ್ಸೋದೇ ಫಸ್ಟ್ ಏನಂತಂದರೆ ಏನ್ರಿ ದೇವರ ಅದ್ಭುತವಂತ ಶಕ್ತಿ. ಇವಾಗಿರೋದೇನೋ ಇವಾಗಿರೋದು ಜಸ್ಟಿಸ್ ಫಸ್ಟು ಕರೆಕ್ಟಾ ನೋಡಿರಿ ಎಜೆಕಲ್ 10:4 ಓದಿ ಅಂತಿದ್ದು ಬರ್ತಾರಲ್ಲಿ ಎಜೆಕಲ್ 10:4
ಯಹೋವನ ತೇಜಸ್ಸು ಕೆರೂಬಿಗಳನ್ನು ಬಿಟ್ಟು ಮೇಲಕ್ಕೇರಿ ದೇವಾಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತು. ದೇವಾಲಯದಲ್ಲಿಯೂ ಮೇಘವು ತುಂಬಿತ್ತು. ಯಹೋವನ ತೇಜಸ್ಸಿನ ಅದ್ಭುತ ಕಾಂತಿಯು ಪ್ರಕಾರದಲ್ಲೆಲ್ಲ ವ್ಯಾಪಿಸಿತು. ಆಗ ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹೊರಗಣ ಪ್ರಕಾರದ ಪರ್ಯಂತರವೂ ಕೇಳಿಸಿತು. ಆತನು ಒಂದೊಂದು ಕೆರೂಬಿಗೆ ನಾಲ್ಕು ನಾಲ್ಕು ಮುಖಗಳಿದ್ದವು.
ಕೆರೂಬ್ ಅಂತ ಅದು ಏನಂತಾರೆ ರೆಫರೆನ್ಸ್ ಹಾಕಿದರೆ ಅದೇನಂತಾರೆ ಆಕ್ಚುಲಿ ನೋಡ್ಬೇಕಾದ್ರೆ ಈ ಒಂದು ಕಾಫ್ ಅಥವಾ ಒಂದು ಜಸ್ಟಿಸ್ ಹೇಳ್ತಾರೆ. ಯಾಕಂದ್ರೆ ಮುಂದಕ್ಕೆ ಹೋದ್ರೆ ಮಿಕ್ಕಿದ್ದು ಮೂರು ಏನು ಜೀವಿಗಳ ಬಗ್ಗೆ ಹೇಳ್ತಾರೆ. ಅಲ್ಲಿ ಮಿಸ್ ಆಗಿರೋದು ಯಾವ್ದು ಅಂತಂದ್ರೆ ಈ ಒಂದು ಹೋರಿ ಇದು ಅದನ್ನ ನೋಡ್ಬೇಕಾದ್ರೆ ಇದು ಯಾವ್ದು ಅಂದ್ರೆ ಹೋರಿ ಅದರ ಜಸ್ಟಿಸ್. ಇವಾಗ ದೇವ್ರು ನೋಡ್ಸೋದು ಫಸ್ಟ್ ಏನಂತಂದ್ರೆ ಜಸ್ಟಿಸ್. ಜಸ್ಟಿಸ್ ಬಿಟ್ಬಿಟ್ಟು ದೇವ್ರೇ ಮಾಡೋಕ್ಕಲ್ಲ ಏನೇ ಕೆಲಸನ ಮಾಡಕ್ ಹೋಗಲ್ಲ. ಆದ್ರೆ ಅದೇ ನೋಡಿ ರೆವಲೇಷನ್ ಬನ್ನಿ. ಇವಾಗ ರೆವಲೇಷನ್ ಬಂದ್ರೆ ನೆಕ್ಸ್ಟ್ ವಚನದಲ್ಲಿ ಹೇಳ್ತಾ ಇದ್ದೀನಿ. ಈ ನಾಲ್ಕು ಗುಣಗಳಿತ್ತಲ್ವಾ 8th vachan ಅದು ಏನ್ ಹೇಳ್ತಾರೆ ನೋಡಿ ಒಂದೊಂದಿಗೆ ಎಷ್ಟಿದೆ ಆರು ರೆಕ್ಕೆ ಇದೆ. ಅದರ ಆಮೇಲೆ ನೆಕ್ಸ್ಟ್
ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲೆರಡು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು 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 ಆತನು ಸರ್ವಶಕ್ತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತಾರೆ.
ಸರಿ ನೋಡಿ, ಆ ರೆಕ್ಕೆಗಳಲ್ಲಿ ಇಟ್ಕೊಂಡು ಏನ್ ಮಾಡಿದ್ರಂತೆ, ಐಸಾಯಾ 6 ಚಾಪ್ಟರ್ ಸೆಕೆಂಡ್ ವರ್ಸ್.
ಪ್ರತಿಯೊಬ್ಬನು ಆರಾರು ರೆಕ್ಕೆ ಉಳ್ಳವನಾಗಿ ಎರಡರಿಂದ ತನ್ನ ಮುಖವನ್ನು ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡನ್ನು ಬಡಿಯುತ್ತಾ ನೆಲ ಶೋಕದಲ್ಲಿ ನಿಂತಿದ್ದನು.
ನೋಡ್ರ, ಅಂದ್ರೆ ಆರು ರೆಕ್ಕೆಗಳಿಂದ ಈ ಒಂದು ಸೀಕ್ವೆನ್ಸ್ ಇದೆ. ಫಸ್ಟ್ ಎರಡು ರೆಕ್ಕೆ ಏನ್ ಮಾಡ್ತಾರೆ, ಏನ್ ಮುಚ್ಚಿಕೊಳ್ತದಲ್ಲಿ ಫೇಸ್ ನ ಕವರ್ ಮಾಡುತ್ತೆ. ಇನ್ನ ಎರಡು ರೆಕ್ಕೆಯಿಂದ ನೆಕ್ಸ್ಟ್ ಫೀಟ್ ನ ಕವರ್ ಮಾಡೋದು. ಇನ್ನ ಎರಡು ರೆಕ್ಕೆಯಿಂದ ಏನ್ ಮಾಡೋದಂತಲ್ಲಿ ರೆಕ್ಕೆ ತೆರೆದ್ರೆ ಮಾಡ್ತಾರೆ, ಹಾರದ್ರು ಅಂತ ಹೇಳ್ತಾರಲ್ಲ. ಇದು ಏನಪ್ಪ ಎರಡು ರೆಕ್ಕೆಗಳು ಅಂತಂದ್ರೆ, ಏನಿದೆ ದೇವರ ಒಂದು ವಾಕ್ಯ ಬೈಬಲ್ ಹೇಳ್ತಾರೆ ಅಂತಂದ್ರ, ಎಸೆಕಿಯೇಲ್ 1:10 ಅಲ್ಲಿ ಕೂಡ ನೋಡ್ಬೇಕ್ರೆ, ಇದು ಯಹೋವನ ಒಂದು ವಾಕ್ಯ ಮಾತು ತರ ಇತ್ತು ಅಂತ ಹೇಳ್ತಾರೆ. ರೆಕ್ಕೆಯ ಒಂದು ಸೌಂಡ್ ಹೆಂಗಿತ್ತು ಅಂತ ಹೇಳ್ಬೇಕ್ರೆ, ಯಹೋವನ ಮಾತು ತರ ಇತ್ತು ಅಂತ ಹೇಳ್ತಾರ. ಅಂದ್ರೆ ದೇವರ ಒಂದು ಮಾತು ಅಂದ್ರ ಫಸ್ಟ್ ಅವ್ರು ಮಾತಾಡಿದಂತ ಮಾತುಗಳು ಹೆಂಗಿತ್ತು ಅಂತಂದ್ರೆ, ಬೈಬಲ್ ಅಲ್ಲಿ ಫಸ್ಟ್ 2000 ಇಯರ್ಸ್ ದೇವ್ರು ಮಾತಾಡಿದಂತ ಮಾತು ಹೆಂಗಿತ್ತು ಅಂದ್ರೆ, ಕಂಪ್ಲೀಟ್ ಅವ್ರ ಫೇಸ್ ಏನ್ ಮಾಡಂಗಿತ್ತು, ಕವರ್ ಮಾಡ್ದಂಗಿತ್ತು. ಅಂದ್ರೆ ಆದಾಮ್ ಪಾಪ ಮಾಡ್ದಂಗಿಂದ ಹಿಡ್ದು ದೇವ್ರ ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಳೋ ತನಕ, ನಿಯರ್ಲಿ ಪೀರಿಯಡ್ ಆಫ್ 2000 ಇಯರ್ಸ್, ಆ ಟೈಮ್ ತನಕ ದೇವರು ಏನ್ ಮಾಡ್ತಾ ಇದಾರೆ ಮನುಷ್ಯರ ಹತ್ರ ಅಂತಂದ್ಬಿಟ್ಟು ಈ ಪಿಕ್ಚರ್ ಕಂಪ್ಲೀಟ್ ಆಗಿ ಯಾರಿಗೆ ಏನಾಗ್ತಾ ಇರಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಲ್ಲ. ಮನುಷ್ಯನ ಪಾಪ ಮಾಡಕ್ಕೆ 1656 ಭಯಂಕರ ಬಿಟ್ಬಿಟ್ರು ಅಂತಾರ, ಆ ಮಳೆ ಜಲಪಳ್ಳಿ ನಾಶ ಮಾಡುದು. ಈ ನಾಶ ಮಾಡಿದ ನಂತರ ದೇವ್ರು ನೆಕ್ಸ್ಟ್ ಏನ್ ಮಾಡಕ್ ಹೋಗ್ತಾರೆ ಅಂತಂದ್ಬಿಟ್ಟು ಏನೋ ಐಡಿಯಾನೇ ಇಲ್ಲ. ಅಬ್ರಹಾಮ್ಗೆ ಅಂತ ಆದಾಮ್ಗೆ ಅಂತಂದ್ರು, ನಿನ್ ಸಂತತಿ ಬಂದೇ ಮಾಡ್ತಾರೆ ಸರ್ಪುತ್ತಾರೆನ ಜಸ್ತಾರೆ ಅಂತಂದ್ರು. ಅದನ್ನ ಕ್ಲಿಯರ್ ಆಗಿ ನೋಡ್ಸಿದ್ದೆ ಇಲ್ಲಿ ಅಂತಂದ್ರೆ ಅಬ್ರಹಾಮ್ ಹೇಳಿದಂತ ಮಾತಲ್ಲಿ, ಆ ಸಂತತಿಯಿಂದ ಯಾರು ಅದೇನೋ ತಲೆ ಜಜದ ಏನೋ ನಿನ್ ಸಂತತಿ ಮುಖಾಂತರ ಎಲ್ಲಾದ್ರೂ ಆಶೀರ್ವಾದ ಮಾಡಿಬಿಟ್ಟು ಈ ಪಿಕ್ಚರ್ ಹೆಂಗಿತ್ತು, ಫಸ್ಟ್ 2000 ಇಯರ್ಸ್ ಕ್ಲೀನ್ ಆಗಿ ದೇವ್ರ ಮಠನ ಸರ. ಮನುಷ್ಯನ್ಗೂ ದೇವ್ರಿಗೇನಿಲ್ಲ, ಒಂದು ಕಾಂಟ್ಯಾಕ್ಟೇ ಇದ್ದಂಗೆ ಇಲ್ಲ. ಇವ್ರು ಬಲಿಗಳನ್ನ ಕೊಡೋದಾಗ್ಲಿ, ಇವ್ರು ಅಂಗೀಕಾರ ಮಾಡೋದಾಗ್ಲಿ, ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬೈಬಲಲ್ಲಿ ಕ್ಲೀನ್ ಆಗಿ ಕೊಟ್ಟೇ ಇಲ್ಲ. ಅದರ ನೆಕ್ಸ್ಟ್ 2000 ಇಯರ್ಸ್ ಏನಾಯ್ತಪ್ಪ, ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ ಮೇಲೆ ಏನ್ರಿ ದೇವ್ರ ವಾಗ್ದಾನ ನೆರವೇರಿಸ್ಬಿಟ್ರ, ತನ್ನ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡಿದ್ರು ದೇವ್ರು ಹೇಳಿದ್ರು. ಆದ್ರೆ ಅದು ಹೆಂಗ್ ನಡೀತಾ ಇದೆ, ಆ ಸೀಕ್ವೆನ್ಸ್ ಹೆಂಗಾಗ್ತಾರೆ, ದೇವ್ರು ಇದು ಹೆಂಗೆ ಫುಲ್ಫಿಲ್ ಮಾಡಕ್ ಹೋಗ್ತಾರೆ ಅಂದ್ಬಿಟ್ಟು ದೇವ್ರ ಮಾರ್ಗಗಳು ಏನಾಗಿಲ್ಲ ಮನುಷ್ಯರಿಗೆ ಗೊತ್ತೇ ಆಗಿಲ್ಲ. ಎಷ್ಟು 1000 ಇಯರ್ಸ್ ಇನ್ನ 2000 ಇಯರ್ಸ್ ಯಾರು ಬರೋ ತನಕ, ಕ್ರೈಸ್ಟ್ ಬರೋ ತನಕ. ಕ್ರೈಸ್ಟ್ ಬಂದ್ಮೇಲೆ ಗೊತ್ತಾಯ್ತು ಓಹೋ ಈ ಸೀಡ್ ಅಂದ್ರೆ ಯಾರಪ್ಪ, ದೇವ್ರು ಹೆಂಗೆ ಫುಲ್ಫಿಲ್ ಮಾಡಕ್ ಹೋಗ್ತಾರೆ, ದೇವ್ರು ಹೆಂಗೆ ಜನಗಳಿಗೆಲ್ಲ ಕ್ಲಿಯರ್ ಆಗಿ ನೋಡ್ಸಕ್ ಹೋಗ್ತಾರೆ ಅಂದ್ಬಿಟ್ಟು ಅದೇ ನೆಕ್ಸ್ಟ್ 2000 ಇಯರ್ಸ್ ರೆಕ್ಕೆ ತೆರೆದೇ ಮಾಡಿದ್ದಲ್ಲಿ ಅಲ್ಲಿ ಓಪನ್ ಆಗಿ ನಿಂತ ಅಲ್ಲಿ ಆರ್ತು ಅಂತ ಹೇಳ್ಬೇಕಾದ್ರೆ, ಲಾಸ್ಟ್ 2000 ಇಯರ್ಸ್ ಅಲ್ಲಿ ಏನ್ ಮಾಡೋದು, ದೇವ್ರು ರೆಕ್ಕೆ ತೆರೆದು ಬೈಬಲ್ ವಚನಗಳಿಗೆ ಕ್ಲೀನ್ ಆಗಿ ಮಾಡಿದ್ರು, ತನ್ನ ಮಕ್ಳುಗಳಿಗೆ ತಿಳಿಸ್ಕೊಟ್ರು. ಅದೇ ನೋಡ್ಬೇಕಾದ್ರೆ ಏನ್ ನೋಡ್ತಿದ್ರೆ ಅಲ್ಲಿ 6 ರೆಕ್ಕೆಗಳಿತ್ತು ಅಂತಂದ್ಬಿಟ್ಟು ಹೇಳ್ತಿರೋದ್ರ. ಆಮೇಲೆ ನೋಡಿದ್ರಿ ಪ್ರಕಟಣೆ ಬನ್ನಿ 9:9-10 ಓದ್ಬಿಡಿ.
ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ
ಸಿಂಗಲ್ ಸಿಂಗಲ್ ಎಲ್ಡರ್ ಕೊಡ್ರಿ ಅಟ್ ಎ ಟೈಮ್ ಎಷ್ಟು ಜನ ಎಲ್ಡರ್ಸ್, 24 ಎಲ್ಡರ್ಸ್. ಅದರ ಅಂದ್ರೆ ಇವ್ರ ಅಲ್ಟಿಮೇಟ್ ಪರ್ಪಸ್ ಏನು ಅಂತಂದ್ರೆ ಇವೆಲ್ಲ ಪ್ರಾಫಸಿ ಫುಲ್ಫಿಲ್ ಆದ ಅವಾಗ ಏನ್ರಿ ಸಿಂಹಾಸ ಮೇಲಾತವನಿಗೆ ಯುಗ ಯುಗಾಂತರಗಳಲ್ಲಿ ಏನಾಗ್ಲಿ
ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ, ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ.
ನೋಡ್ರ ಯುಗ ಯುಗಾಂತರಗಳಲ್ಲಿ ಏನ್ ಮಾಡ್ತಾರೆ ದೇವ್ರನ್ನ ಆರಾಧಿಸ್ತಾರೆ. ಇವೆಲ್ಲ ಏನಂದ್ರೆ ಅಲ್ಟಿಮೇಟ್ ದೇವ್ರಿಗೆ ಏನಬೇಕು ಒಂದು ಘನತೆ ಗೌರವ ಬರುವ ಅಂತೇಳಿ ಏನ್ ಮಾಡ್ತಾರೆ 24 ಹಿರಿಯರು ಏನ್ ಮಾಡ್ತಾರೆ ಕಾಯ್ತಾ ಏನ್ ಮಾಡ್ತಾರೆ ವೈಟ್ ಮಾಡ್ತಾರೆ. ಅದರ ಹೆಸರು ನೋಡ್ಬೇಕ್ರೆ ಇಲ್ಲಿ ನಮ್ದು 4th ಚಾಪ್ಟರ್ ಸ್ಟಡಿ ಏನಾಯ್ತು ಇಲ್ಲಿ ಇಲ್ಲ ಮುಗೀತು. ನೆಕ್ಸ್ಟ್ ಬರುವಂತ ತಿಂಗಳು ಏನ್ ಮಾಡೋಣ, ನಾವು 5th ಚಾಪ್ಟರ್ ಏನ್ ಮಾಡೋಣ, ನಾವು ಸ್ಟಡಿ ಮಾಡೋಣ. ಓಕೆ ಅಂತ ಇದ್ರಲ್ಲಿ ಏನ್ ಡೌಟ್ಸ್ ಇದ್ರೆ ಕೇಳ್ರಿ, ಏನ್ ಡೌಟ್ಸ್ ಏನಿದ್ಯಾ ಯಾರಿಗಾರ. ಯಾವ್ದು
ಹಾಡಾಡ್ತಾರೆ
ಓಕೆ, ಅದಕ್ಕೆ ಬ್ರದರ್ ರಸಲ್ ಏನು ಹೇಳ್ತಂದ್ರೆ ಇದು ನ್ಯೂ ಸಾಂಗ್ ಅಂತಂತ ಹೇಳ್ಬೇಕ್ರೆ, ಈ ಒಂದು ಈ ಸೀಲ್ ಓಪನ್ ಆದಾವಾಗ ಏನಾಯ್ತಂದ್ರೆ ಹೆವೆನ್ಲಿ ಸಾಲ್ವೇಷನ್ ಅಂದರೆ ಹೆವೆನ್ಲಿ ಕಾಲಿಂಗ್ ಏನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಅದು ಹೇಳ್ಬೇಕ್ರೆ ಆ ಹೆವೆನ್ಲಿ ಕಾಲಿಂಗ್ ಏನು ಅಂತಂದರೆ ಇದುವರೆಗೂ ಇಲ್ದಿರೋಂಥ ಒಂದು ಸಾಂಗ್ ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಸೊ ಅದು ಬ್ರದರ್ ರಸಲ್ ಏನು ಮಾಡ್ತಾರೆ ಅದು ತನ್ನ ಕಮೆಂಟ್ರೀಸಲ್ಲಿ ಹೇಳ್ತಾರೆ. ಬರೋ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ಬೇಕಾದ್ರೆ ಹೇಳ್ತಾರೆ, ಫಾರ್ ದೋ ವಾಸ್ ಸ್ಲೇನ್ ಆ್ಯಂಡ್ ರಿಡೀಮ್ಡ್ ಅಸ್ ಟು ಗಾಡ್ ಬೈ ದೈ ಬ್ಲಡ್ ಔಟ್ ಆಫ್ ಎವ್ರಿ ಕಿಂಡ್ರೆಡ್ ಟಂಗ್ ಆ್ಯಂಡ್ ಪೀಪಲ್ ಆ್ಯಂಡ್ ನೇಷನ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ 10th ವರ್ಸಲ್ಲಿ ಆ್ಯಂಡ್ ದೋಸ್ ಮೇಡ್ ಅಸ್ ಅಂಡ್ ಟು ಅವರ್ ಗಾಡ್ ಕಿಂಗ್ಸ್ ಆ್ಯಂಡ್ ಪ್ರೀಸ್ಟ್ ಆ್ಯಂಡ್ ವಿ ಶುಡ್ ಡ್ರೀಮ್ ಅಂತ ಅರ್ಥ ಉಂಟು. ಇದೇ ಒಂದು ನ್ಯೂ ಸಾಂಗ್ ಅಂದರೆ ಯೇಸು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋದಕ್ಕೋಸ್ಕರ ದೇವರು ಆಯ್ಕೆ ಮಾಡೋಂಥ ಒಂದು 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 ಪೀರಿಯಡ್ ಅಥವಾ ಸೆಲೆಕ್ಷನ್ ಇದೆ ಅಲ್ಲಿ ಅಲ್ಲಿ ಆರಂಭ ಆಯಿತು. ಅದೇ ಒಂದು ಹೊಸ ಸಾಂಗ್ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಲ್ಲಿ ಅದೇ ಇಲ್ಲಿ ಯಾರು ಅಂತಂದರೆ ಇವರು ಸಭೆ ಆಡೋದು 14th chapter ಅಲ್ವಾ, 14th chapter 3rd verse ಅಲ್ಲಿ ಆ್ಯಂಡ್ ದೇ ಸ್ಯಾಂಗ್ ಆ್ಯಸ್ ಇಟ್ ವೆರ್ ಎ ನ್ಯೂ ಸಾಂಗ್ ಬಿಫೋರ್ ದ ಥ್ರೋನ್ ಅಂತ ಹೇಳ್ತಾರೆ. 140,000 ಜನ ಬಿಟ್ಟರೆ ಬೇರೆ ಯಾರು ಅದನ್ನ ಆಡೋಕ್ಕಾಗಲ್ಲ ಮತ್ತು ಅದರ ಸಂಗ್ರೆ ಏನು ಅದು ಅದು ನಮಗೆ ಅಂದರೆ ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ನ ಸಿಂಕ್ರನೈಸ್ ಮಾಡಿ ಬ್ಯೂಟಿಫುಲ್ಲಾಗಿ ದೇವ್ರ ಪ್ಲಾನ್ನ ಹೇಳೋದಕ್ಕೆ ಯಾರ ಕೈಲಿ ಮಾತ್ರ ಸಾಧ್ಯ ಅಂದರೆ ಈ ದೇವ್ರ ಮಕ್ಕಳಿಗೆ ಮಾತ್ರ ಸಾಧ್ಯ ಅಂತ ಮತ್ತು ಓಕೆನ್ರ ನಾವು ನೋಡೋಣ ನೆಕ್ಸ್ಟ್ ವೀಕ್ ಇನ್ನೊಂದು ನೋಡೋಣ. ಓಕೆನಾ ಬೇರೆ ಯಾರು ಇಲ್ಲ ಅದು ಏನ್ ಮಾಡ್ತಾರೆ ಐಸಾಯನ್ಗೆ ಒಂದು ವಿಷನ್ ನೋಡಿಸ್ತಾರೆ ಅವರ ದೇವರು ಪರಲೋಕದಲ್ಲಿ ಇದು ಹೋಗ್ತಾರೆ ವಿಷನ್ ಅದನ್ನ ಒಂದು ಪಿಕ್ಚರ್ ಅಷ್ಟೇ ಕೆರುಬು ಒಂದು ಐಡೆಂಟಿಟಿ ಆ ಕೆರುಬ್ದು ಇರೋಂತ ಒಂದು ಕ್ವಾಲಿಫಿಕೇಶನ್ಸ್ ಏನೋ ಅಥವಾ ಕ್ವಾಲಿಟೀಸ್ ಏನೋ ಒಂದು ಪಿಕ್ಚರ್ ಅಷ್ಟೇ. ಅದೇ ಅವ್ರು ಬಂದ್ಬಿಟ್ಟು ಲಿಟರಲ್ ಮನುಷ್ಯ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅಂತೇನಿಲ್ಲ ರೆಫರೆನ್ಸ್ ಅದು ವಿಷನ್ ವಿಷನ್ ಅಂದರೆ ಒಂದು ದರ್ಶನದಲ್ಲಿ ಯಾವ ಥರ ನೋಡಿದ್ರು ಅಂತ ಕಿರುಬ್ದು ಇದೇ ಥರ ವಿಷನ್ನ ಎಸಿಕಲ್ ಏನು ಮಾಡಿದ್ದವರು ನೋಡಿದ್ರೆ ಆ ಎಸಿಕಲ್ ನೋಡ್ಬೇಕು ಏನು ಮಾಡ್ತಾರೆ ಇದೇ ಥರ ಕಿರುಬ್ಗೆ ಫೇಸಸ್ ಏನಾಯ್ತು 4 ಥರ ಫೇಸಸ್ ಇದ್ದು ಕೊಡ್ತಾರೆ ಅದು ಕೂಡ ರೆಕ್ಕೆಗಳು ಕೊಡ್ತಾರೆ ಸೇಮ್ ಇದೇ ಥರ ರೆಕ್ಕೆಗಳಿತ್ತು ಹಿಂಗೆ ಕವರ್ ಆಗಿತ್ತು ಅಂತ ಕೊಡ್ತಾರೆ. ಆದರೆ ಐಸಾಯದಲ್ಲಿ ಏನಾದ್ರು ಒಂದು ಪಿಕ್ಚರು 6 ರೆಕ್ಕೆಗಳಿಂದ ಏನೇನು ಕೆಲಸ ಮಾಡೋದು ಅಂತ ಅಷ್ಟೇ ಅದು ಮನುಷ್ಯನ ಕಾಣ ಅಂದ್ರೆ ಅಲ್ಲಿ 6 wings ಅಂದ್ರೆ ಏನು ಬೈಬಲ್ ವಿಂಗ್ಸ್ ಅಂದ್ರೆ ಏನು ದೇವ್ರ ವಾಕ್ಯ ಅಂದ್ರೆ ದೇವ್ರ ವಾಕ್ಯನ 6 parts ಅಂತಾರೆ ಏನ್ ಬಂದ್ರೆ ಆ 6,000 years ಅಲ್ಲಿ ದೇವ್ರ ವಾಕ್ಯನ ಹೆಂಗೆ ದೇವ್ರ ಏನ್ ಮಾಡಿದ್ರೆ ಜನಗಳಿಗೆ ರಿವೀಲ್ ಮಾಡಿದ್ರೆ ಫಸ್ಟ್ 2,000 years ಅಂದ್ರೆ 2 ಭಾಗ ಅಂದ್ರೆ ಅದೇನರ್ಥ ಇಡೀ ತನ್ನ ವಾಕ್ಯದಲ್ಲಿರುವಂತ ಎಲ್ಲಾ ರಹಸ್ಯಗಳನ್ನ ದೇವ್ರೇ ಮಾಡಿದ್ರು ಜನಗಳಿಗೆ ಏನ್ ಮಾಡಿಲ್ಲ ಅಲ್ಲಿ ರಿವೀಲ್ ಮಾಡಿರಲಿಲ್ಲ. ದೇವ್ರ ವಾಕ್ಯದಲ್ಲಿ ದೇವ್ರ ಮುಖದ ಒಂದು ಬಗ್ಗೆ ಅಂದ್ರೆ ದೇವ್ರ ಒಂದು ಗುಣಲಕ್ಷಣಗಳ ಬಗ್ಗೆ ಆಗ್ಲಿ ದೇವ್ರ ಒಂದು ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ದೇವ್ರ ಫೇವರ್ ಆಗ್ಲಿ ಜನಗಳಿಗೆ ಏನ್ ಮಾಡಿಲ್ಲ ದೇವ್ರು ನೋಡ್ಸೋದಕ್ಕೆ ಹೋಗಿಲ್ಲ. ಅದರ ನೆಕ್ಸ್ಟ್ 2,000 years ಏನ್ ಮಾಡಿದ್ರು ಅದೇ ಅವ್ರ ಮಾರ್ಗಗಳು ವೇಸ್ ಅವ್ರ ಹೆಂಗೆ ಡೀಲಿಂಗ್ಸು ಮನುಷ್ಯತೆ ಏನ್ ಮಾಡ್ತಾ ಇದಾರೆ ಇದೆಲ್ಲ ಇದು ಕಂಪ್ಲೀಟ್ ಆಗಿ ಟೋಟಲ್ ಹಿಡನ್. ಅವಾಗ ದೇವ್ರು ಯಾವ ಥರ ಡೀಲ್ ಮಾಡಿದ್ದು ಅಬ್ರಹಾಮ್ ಇಸಾಕ್ ಯಾಕೋಬ ನೆಕ್ಸ್ಟ್ ಬಿಟ್ಟರೆ ಯಾರು ಇಸ್ರೇಲ್ ಜನಗಳು ಬಿಟ್ಟರೆ ಅಷ್ಟೇ ಲೋಕ ಜನಗಳು ಏನು ಮಾಡೋ ಡೀಲೇ ಮಾಡೋಕೆ ಹೋಗಿಲ್ಲ. ಸೊ ಜನಗಳಿಗೆ ಐತಿವಲ್ಲ ಏನಾಗ್ತೀವಿ ಹಾಂ ಮನೆ ಆಗಿತ್ತು ಅದರ ಈ ನೆಕ್ಸ್ಟ್ 2,000 years ಕ್ರೈಸ್ಟ್ ಯಾವಾಗ ಬಂದು ಸ್ಯಾಕ್ರಿಫೈಸ್ ಮಾಡೋ ಲೋಕಕ್ಕೆ ಏನು ಮಾಡೋದು ಲೋಕ ಕಟ್ಟೆ ಕಡೆ ಏನು ಮಾಡಿದೀವ ಸುವಾರ್ಥ ಸರಿ ಅಂತ ಹೇಳ್ಬೇಕು ಇಟ್ ವಾಸ್ ಓಪನ್ ಆಪರ್ಚುನಿಟಿ ಅಂದರೆ ಎಲ್ಲ ಬೈಬಲ್ ಏನಂತೆಲ್ಲ ಎಲ್ಲ ರಿವೀಲ್ ಮಾಡ್ಬಿಟ್ರು. ಓಕೆ ಅದಕ್ಕೆ ನಾವು ಬೈಬಲ್ ಹೋದ್ರೆ ಈ ಫಸ್ಟ್ ವರ್ಲ್ಡ್ ಕೊಲ್ಯಾಪ್ಸ್ ಆಗೋ ತನಕ ಅಬ್ರಹಾಮಿಗೆ ಬರೋ ತನಕ ಯಾವ ವಾಗ್ದಾನವೂ ಇಲ್ಲ. ಅದರ ಏನೋ ಒಂದು ಪ್ರಾಫಸಿಗಳಾಗಲಿ ಈ ವಾಗ್ದಾನಗಳು ಈಗ ನೆರವೇರಿಸ್ತಂತ ಏನಿಲ್ಲ ಏನೋ ಸಿಕ್ಕಲ್ ಸರ್ ಇಲ್ಲ ಅದು ಬರೋದು ಯಾವಾಗ ಅಂತಂದ್ರೆ ನೆಕ್ಸ್ಟು ಅಬ್ರಹಾಮಿಗೆ ವಾಗ್ದಾನ ಮಾಡೋದು ನಿನ್ನ ಸಂತತಿ ಮುಖಾಂತರ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ. ಅವಾಗ ಏನಾಯ್ತು ಪಿಕ್ಚರ್ ಕ್ಲಿಯರ್ ಆಯಿತು ಅಂದರೆ ಏನೋ ಫೇಸ್ ಅಟ್ಲೀಸ್ಟ್ ಓಪನ್ ಆಯಿತು. ಓ ದೇವ್ರು ಏನು ಮಾಡೋದು ಇನ್ನೂ ಮನುಷ್ಯನ ಗ್ಯಾಪ್ನ ಇಟ್ಕೊಳೋರೆ ದೇವ್ರ ಮನುಷ್ಯನ ಮರ್ತಿಲ್ಲ ಅಂತಂದ್ಬಿಟ್ಟು ಅದರ ಆದರೆ ಇದನ್ನ ಹೆಂಗೆ ನೆರವೇರಿಸ್ತಾರೆ ಹೆಂಗೆ ಫುಲ್ಫಿಲ್ ಮಾಡ್ತಾರೆ ಅದೇನಾಗಿಲ್ಲ ಅದು ಗೊತ್ತಾಗಿಲ್ಲ ಅಷ್ಟೆ. ಓಕೆನ್ರಾ ಸರಿ ಇವಾಗ ಈ ಈಸ್ ಫ್ರೈಡೇ ಕವಿತಾ ಸಿಸ್ಟಮ್ ಮೇಲೆ ಮೀಟಿಂಗ್ ಇರ್ತಾರೆ ಅದರ ಅವರು ಮೀಟಿಂಗ್ ಅವ್ರ ಮನೆ ಅಡ್ರೆಸ್ ಎಲ್ಲ ನಿಮಗೆ ವಾಟ್ಸಪ್ ಮಾಡ್ತೀನಿ ಅಡ್ರೆಸ್ ಕೂಡ ಕಳಿಸ್ಕೊಡ್ತೀನಿ. ಓಕೆನ್ರಾ ಸೊ ಅದು ಸಂಜೆ 7:30-8:30 ಇರ್ತಾರೆ. ಸೊ ಎಲ್ಲರೂ ಬರಬೇಕು ಅಂತ ಅವ್ರು ಕೇಳ್ಕೊಳೋರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಅವ್ರ ಮನೆ ಮೋಸ್ಟ್ಲಿ ಕೊಟ್ಟಿಗೆ ಪಲ್ಲೆ ಎತ್ತಿಬಿಡ್ತಾರೆ ನೋಡಿದ್ರೆ ಯಾರೋ ನೋಡಿದ್ರ ಹೊಸ ಮನೆ ದೇವ್ರ ಮನೆ ತಂದೆ ಇಲ್ಲ ಅಲ್ಲಿ ಖಾಲಿ ಮಾಡೋರೆ
ಇಲ್ಲ ಅಲ್ಲಿ ಖಾಲಿ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿಗೆ ಬಂದಿಲ್ಲ ಅಂದ್ರೆ ಅದೇ ಮನೆ ಅಲ್ಲ ಸ್ವಲ್ಪ ಪಕ್ಕದ
ಸ್ವಲ್ಪ ಪಕ್ಕದಲ್ಲಿ ಒಟ್ಟೆ ಅಲ್ಲೇ ಹೊರತಾನೆ ಸರಿ ಲೇಔಟ್ ಒಳಗೆ ಬರಬೇಕು
ಕೋಟೆ ಒಳಗೆ ಹೋಗಿಲ್ಲ ಗೇಟ್ಗೆ ಹೋಗಿಲ್ಲ
ಮೇನ್ ರೋಡಲ್ಲೇ
ಮೇನ್ ರೋಡಲ್ಲೇ
ಸರಿ. ಓಕೆ ಅದೇ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂಡವ್ರೆ ಆಮೇಲೆ ಈ ವಾರ ನಾವು ಇಟ್ಕೊಂಡಿದ್ರು ಸ್ಟಡಿ ಅಂತಂದ್ರೆ ಅಬ್ರಾಹ್ಮಗೆ ನಾವು ಇಟ್ಕೊಂಡಿದ್ರಿ ಅದರ. ಸೊ ಏನ್ ಮಾಡೋಣ, ಎಲ್ಲರೂ ಓದ್ಕೊಂಡ್ ಬರ್ತೀರಿ, ಅಲ್ಲಿ ಡಿಸ್ಕಸ್ ಮಾಡೋಣ, ಇಲ್ಲ ಚೀಟಿ ಹಾಕ್ಬಿಡೋಣ, ಹಿಂಗೆ ಹೇಳ್ರಿ, ನಿಮ್ಮ ಆಪ್ಷನ್ ಹೇಳಿ. ಜೆನಿಸಿಸ್ 12 ಚಾಪ್ಟರ್ ಇಂದ 25th ಚಾಪ್ಟರ್ ವರೆಗೂ ಬರ್ತದೆ. ಅದೇ ಚಾಪ್ಟರ್ ವೈಸ್ ಮಾಡಿದ್ದೀನಿ. ಎಷ್ಟು ಅಂದರೆ ಒಂದು ಒಬ್ಬೊಬ್ಬರಿಗೆ ಎರಡು ಚಾಪ್ಟರ್ ತರ್ಕೊಟ್ರೆ ಒಂದು 7 ಜನ ಬ್ರಸ್ ಮಾತಾಡ್ಬೋದು. ಏನು ಅಂದರೆ ಇವಾಗ ಹೇಳಿದ್ಮೇಲೆ ಎಲ್ಲ ಬರಬೇಕು, ಸುಮ್ಮನೆ ಆಮೇಲೆ ಚೀಟಿಯಲ್ಲಿ ಎತ್ಕೊಂಡ್ಬಿಟ್ಟು ಬರಲಿಲ್ಲದ್ರೆ ಹೆಂಗೆ ಮಾಡೋದ ಅಂತ ಅಂದು ಯೋಚನೆ ಮಾಡ್ತೇನೆ. ಅದಕ್ಕೆ ಸರಿ ಓಲಿ, ಯಾರು ಮಾತಾಡ್ತೀರಿ, ಕೈ ಇತ್ತಿರಿ ಓಲಿ. ಹೆಂಗ ಬ್ರದರ್ ಮಾತಾಡಿ, ನಮ್ಮ ಬ್ರದರ್ ಎಷ್ಟು ಬ್ರದರ್? ಸರಿ ಓಕೆ ಆಯ್ತು, 6 ಜನ ಮಾತಾಡ್ತೀರಾ? ಸರಿ, 6 ಜನಕ್ಕೆ ಚೀಟಿ ಹಾಕೋಣ. ಇವಾಗ
ಯಾರು ಮಾತಾಡಿ,
ಎಲ್ಲಾರ ಮಾತಾಡ್ರಪ್ಪ, ಇವಾಗ ಇವಾಗ ಇರೋದೇ ಜನ ಇಲ್ಲಿ. ಅಂದ್ರೆ ಇನ್ನು ನಂಗೆ ಗೊತ್ತಿರೋ ಎಲ್ಲ ಮಾತಾಡಿದ್ದಾರೆ, ಈಗ ಮಾತಾಡ್ತಿರೋ ಯಾರಿದ್ದಾರೆ? ವೈಟ್ ರಾಜ ಬಂದ್ರೆ ಅವ್ರು ಮಾತಾಡಿದ, ಅವರು ಒಂದ್ಸರಿ ಮಾತಾಡೋರಲ್ಲ. ಅರುಣ್ ಮಾತಾಡೋರು, ಜಾನ್ ಬಂದ್ರೆ ಮಾತಾಡಿ ನೋಡಿಲ್ಲ ಅಷ್ಟೇ. ಅನ್ನು ಕಾರ್ತಿಕ್, ಶ್ರೀಕಾಂತ್ ಮಾಡ್ತೀರಾ? ಸರಿ, ಏನು ಮಾಡೋಣ, ಚೀಟಿ ಹಾಕ್ಬಿಡ್ಲಾ? ಒಟ್ಟ ಎಲ್ಲರೂ ಬರಬೇಕು. ನನ್ನ ಮೇನ್ ಕನ್ಸರ್ನ್ ಏನಂದರೆ ನಾವೆಲ್ಲ ಹಾಕೋದು ಹಾಕ್ತೀರಿ, ನೀವು ಬರಲ್ಲ ಅಂತಂದ್ಬಿಟ್ಟು ಕಷ್ಟ ಆಗ್ತಾರೆ ನನ್ನ ಅಷ್ಟೇ. ಆಯಿತಾ, ಆಮೇಲೆ ಟೈಮಿಗೆ ಬನ್ನಿ ದಯವಿಟ್ಟು ಅಷ್ಟೇ, ಅವರು ಸ್ವಲ್ಪ ಕೇಳ್ಕೊಂಡಿದ್ದಾರೆ. ಸರಿ, ಇನ್ನೊಂದೇನು ಗೊತ್ತಾ ಮಾಡಿ, ಇವಾಗ ಇಲ್ಲಿ ಬ್ರದರ್ಸ್ ಬಂದಿಲ್ವಲ್ಲ, ಅವ್ರದ್ದು ಬೇಕಾದ್ರೆ ಜೊತೆಗೆ ಸೇರ್ಕೊಂಡು ನೀವು ಮಾಡಿ. ಆಯಿತಾ, ಒಂದು 5 ಮಿನಿಟ್ಸ್ ಪ್ರೆಸೆಂಟ್ ಮಾಡಿದ್ರೆ, 5 ಅಥವಾ 10 ಮಿನಿಟ್ಸ್ ಪ್ರೆಸೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸಾಕು. ಆಯಿತಾ, ನಿಮ್ಗೆ ಐಡಿಯಾ ಬಂದಿರ್ತಾರೆ ಲಾಸ್ಟ್ ಟೈಮ್ ಮಾಡಿದಾಗ ನಾವು ಏನು ಮಾತಾಡಬೇಕು ಅಂತಲ್ವಾ, ಅದ್ರ ಪ್ರಕಾರ ನೀವು ಮಾತಾಡಿ. ಆಗ್ತದೆ ಬ್ರದರ್, ಏನು ಗೊತ್ತಾ, ಜಾಸ್ತಿ ಎಲ್ಲರೂ ಎಲ್ಲ ಪಾಯಿಂಟ್ಸು ಹೇಳಕ್ಕೆ ಹೋಗ್ಬೇಡಿ. ಎಲ್ಲ ಏನು ಗೊತ್ತಾ, ಅಲ್ಲಿ ಇರೋದು ಇನ್ಸಿಡೆಂಟ್ ಹೇಳ್ಬಿಟ್ಟು ಅಲ್ಲಿ ಸಿಂಪಲ್ ನಮ್ಗೇನು ಪಾಠ ಆದಷ್ಟು ಮಾತ್ರ ಹೇಳಿ, ಅದಕ್ಕೆ ಸಫಿಷಿಯಂಟ್ ಆಗ್ತದೆ ಬ್ರದರ್. ಇವಾಗ ಅದರಲ್ಲಿ ಏನೋ ಒಂದು ಮುಖ್ಯವಾಗಿರೋಂಥ ಒಂದು ಕ್ಯಾರೆಕ್ಟರ್ ಇರ್ತಾ ಇದ್ರೆ ಅಷ್ಟು ಮಾತ್ರ ನಾವು ಟಚ್ ಮಾಡೋಣ. ನಾನು ಏನಂತ ಬರೀಕ್ ಹೋಗಲ್ಲ, ಬರೀ ಚಾಪ್ಟರ್ ಮಾತ್ರ ಬರೀತೀನಿ, ಓಕೆನಾ? ಸರಿ, ಎತ್ಕೊಡ್ರಪ್ಪ ಚೀಟಿ. ನೋಡ್ರಿ ಏನಿದೆ, ಎಲ್ಲ ಇವಾಗ ಹೇಳ್ರಿ, ಆರ್ಡರ್ ಬರ್ಕೊಂಡ್ಬಿಡ್ತೀನಿ ನಾನು. ಇಂದು ಫಸ್ಟ್ ಬ್ರದರ್ 12:30 ಬ್ರದರ್ ಬಾಲಾಜಿನ, ಓಕೆ. ನೆಕ್ಸ್ಟ್ 14:15 ಯಾರು ಬಂದಿದೆ? ವೆಂಕಟೇಶ್ ಬ್ರದರ, ಓಕೆ ಓಕೆ. 16:17 ಯಾರು ಬ್ರದರ್? ಓಕೆ ಆಮೇಲೆ 17-18 ಬ್ರದರ್
18-19
ಸಾರಿ ಓಕೆ ಬ್ರದರ್ ಜಾನ್ ಓಕೆ ಆಮೇಲೆ 20-21 ಬ್ರದರ್ ಶಂಕರ್ ಬ್ರದರ್ ಓಕೆ ಶಂಕರ್ ಬ್ರದರ್ ಆಮೇಲೆ ಲಾಸ್ಟ್ ಓಕೆ ಓಕೆನಾ ನೋಡಿ ಕೆಲವೊಂದು ಕ್ಲೂ ಕೊಡ್ತೀನಿ ನೋಡಿ ಅಲ್ಲಿರೋಂಥ ಕತೆನ ಅದನ್ನ ಹಂಗೆ ಹೇಳಿ ಆಯಿತಾ ಹಾಂ ಆಮೇಲೆ ಪಾಯಿಂಟ್ ಬಿಟ್ಟು ಡಿವೈಡ್ ಆಗೋಕೆ ಹೋಗ್ಬಿಡಿ ಆದಷ್ಟು ಆಯಿತಾ ಅದಕ್ಕೆ ಬೇಕಾದರೆ ಏನೋ ಸಂಬಂಧಪಟ್ಟಿರೋಂಥ ಒಂದು ಕ್ಯಾರೆಕ್ಟರ್ದು ಏನೋ ಒಂದು ಪಾಯಿಂಟ್ಸ್ ಇದ್ದರೆ ಮಾತ್ರ ಆ ಪಾಯಿಂಟ್ಸ್ಗಳನ್ನು ಏನು ಮಾಡಿ ನೀವು ನೀವು ವಚನ ಕೊಡ್ತೀವಿ ಏನು ಮಾಡಿ ನಮಗೆ ನಮ್ಗೆ ಏನು ಯೂಸ್ಫುಲ್ ಪಾಠಗಳಿದೆ ಅದೇನು ಮಾಡಿ ನೀವು ಅದನ್ನು ಹೇಳ್ರಿ ಅದರ ಆಮೇಲೆ ಟೈಮ್ ಏನು ಮಾಡಿ ನೀವು ಮೇಂಟೈನ್ ಮಾಡಿ ಓಕೆನಾ ಸರಿ ಬೇರೆ ಏನಾರ ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂದರೆ ನೀವು ದಾರಾಳಾಗಿ ಫೋನ್ ಮಾಡಿ ನಾನು ಅವ್ರನ್ನ ನಿಮಗೆ ಏನಾಗ್ತಾರೋ ಗೈಡ್ ಮಾಡ್ತೀನಿ ಓಕೆನಾ ಇವಾಗ ನೀವು ನೋಡಿರ್ಬೋದು ಅದರ ಆರ್ಡಿ ಅಂತಾರೆ ಒಂದು ಸೆಕೆಂಡ್ ಟೂ ಮೀಟಿಂಗ್ಸ್ ಮಾಡಿದ್ದೀರಿ ಟೂ ಮೀಟಿಂಗ್ಸಲ್ಲಿ ನಿಮ್ಗೆ ಏನು ಅಬ್ಸರ್ವ್ ಆಗಿದೆ ಅದರ ಒಬ್ರು ನೋಡಿ ಏನು ಮಾಡಿ ನೀವು ಅಬ್ಸರ್ವ್ ಮಾಡಿ ನೀವು ಕಲೀರಿ ಅದರ ಯಾವ ಥರ ಮಾತಾಡ್ಬೋದು ಅಂತ ನಿಮ್ಗೆ ಏನಕ್ಕೆ ಒಂದು ಇದು ಐಡಿಯಾ ಬರ್ತದೆ ಓಕೆನಾ ಸರಿ ಇವನ್ನೆಲ್ಲ ಸ್ಟಡಿ ಮಾಡಬೇಕು ಹೆಂಗೆ ಸ್ಟಡಿ ಮಾಡ್ತೀರಾ ಏನು ತೊಗೊಂಡು ಸ್ಟಡಿ ಮಾಡ್ತೀರಾ ಡೈರೆಕ್ಟ್ ಬೈಬಲ್ ಹತ್ತಿರ ಓಕೆ ಅವ್ನು ಕ್ಲೂ ಕೊಡ್ತೀವಿ ನೋಡಿ ಹೇಗಿಲ್ಲ ಏನು ನಮಗೆ ಫಸ್ಟು ಬೈಬಲ್ ಏನೋ ಓದ್ತೀರಿ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಎಲ್ಲಿ ಹುಡುಕ್ತು ಎಲ್ಲಿ ಹುಡುಕ್ಬೇಕು ಅದೇ ಬೈಬಲ್ ಏನೋ ಓದಿ ಅರ್ಥ ಆಗಿಲ್ಲ ಎಲ್ಲಿ ಹುಡುಕ್ಬೇಕು ಇವಾಗ ಇವಾಗ ಏನೋ ಒಂದು ಚಾಪ್ಟರ್ ಓದ್ತಿರಪ್ಪ ಇವಾಗ ಚಾಪ್ಟರ್ ಓದ್ಬೇಕಾದ್ರೆ ನಮ್ಗೆ ಏನು ಅನಿಸ್ತದೆ ಅದ್ರಲ್ಲಿ ಏನೋ ಇದೆ ಅಂತ ಅನಿಸ್ತದೆ ಅಲ್ವರ ಅಥವಾ ಇದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇದೆ ಅಥವಾ ನಮ್ಗೇನೋ ಒಂದು ಅಪ್ಲಿಕೇಶನ್ ಇದೆ ಅಂತ ನಮ್ಗೆ ಅನಿಸ್ತದ್ರ ಅವಾಗ ಅದಕ್ಕೆ ನಾವು ಏನೋ ಹುಡುಕ್ಬೇಕು ಅಂತ ಓದ್ತೀರಿ ನೆಕ್ಸ್ಟ್ ರಿಲೇಟೆಡ್ ಆಗಿರೋದು ಏನಿರ್ಬೋದು ಅಂತಂದ್ರೆ ಇದರಲ್ಲಿ ಇನ್ನೂ ಇದ್ರ ಬಗ್ಗೆ ಏನಿದೆ ಅಂತ ತಿಳ್ಕೊಳಕ್ಕೆ ನಾವು ಎಲ್ಲಿ ಓದಬೇಕು ನೆಕ್ಸ್ಟ್ ಎಲ್ಲಿ ಹುಡುಕ್ಬೇಕು ಕಣ್ ಕಾಣ ಸರಿ ಹಾಂ ಆಮೇಲೆ
ಮಾಡ್ಬೇಕು
ನಮ್ಗೆ ಆಲ್ರೆಡಿ ಇದನ್ನೆಲ್ಲ ಓದೋಬ್ರು ಬರ್ದವ್ರೆ ಯಾರು ಫಸ್ಟ್ ರೈಟಿಂಗ್ ಹುಡುಕ್ಬೇಕು ಅಥವಾ ಎಲ್ಲಿ ಹುಡುಕ್ಬೇಕು ಅಂದ್ರೆ ಕಮೆಂಟ್ರಿ ಕಮೆಂಟ್ರಿ ಇದೆಯಲ್ಲ ಹತ್ರ ಕಮೆಂಟ್ರಿ ಐತೆ ಅಲ್ಲ ನೋಡ್ರ ಕಮೆಂಟ್ರಿ ಆರಾಮ ಬರ್ತಾರೆ ತುಂಬ ಸಿಂಪಲ್ ಆಗಿದೆ ಅದರ ಸಣ್ಣ ಪುಟ್ಟ ಅರ್ಥ ಇಂಗ್ಲೀಷ್ ಅರ್ಥ ಆಗ್ತದೆ ಅದರ ಕಮೆಂಟ್ರಿ ತೆಗೆದುಬಿಟ್ಟು ಕಮೆಂಟ್ರಿ ಫಸ್ಟ್ ಏನು ಮಾಡಿ ನೀವು ರೆಫರೆನ್ಸ್ ನೋಡಿ ಅದರಲ್ಲಿ ಬರ್ದಾರೆ ಅಸಲು ಸೂಪರ್ ಆಗಿ ಬರ್ದಾರೆ ಹೆಂಗ್ ಬರ್ದಾರೆ ಅಂದ್ರೆ ಒಂದು ಸ್ಟೋರಿ ತಾನೇ ಬರ್ದಾರೆ ಒಂದು ಎಕ್ಸಾಂಪಲ್ ನೋಡಿ ಸಿಂತಾಳಿ ಕಮೆಂಟ್ರಿ ತಂದು ನೋಡ್ತೀನಿ ನಿಮ್ಗೆ ಏನು ಐಡಿಯಾ ಬರ್ತಾರೆ ನೋಡಿ
ತಮಿಳ್
ಆಗ್ತೈತೆ ತಮಿಳ್ ಕಮೆಂಟ್ರಿ ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಆಯ್ತಾರೆ ಇಲ್ಲಿ ನೋಡಿ ರಸಲ್ಲು ಏನು ಮಾಡೋರು ನೋಡಿ ಈ ಕೆಲವೊಂದೆಲ್ಲ ಇನ್ಸಿಡೆಂಟ್ಸ್ಗಳು ಕೊಟ್ಟವ್ರೆ ಅದರ ಅಲ್ಲಿ ಕೊಟ್ಬಿಟ್ಟು ಅಲ್ಲಿ ಕಮೆಂಟ್ರಿ ಕೊಟ್ಟವ್ರೆ ನೋಡಿ ಏನು ಒಂದು ಎಕ್ಸಾಂಪಲ್ ಹೋಗ್ತೀನಿ ಕೇಳಿ ಒಂದು ವಚನ ಜೆನೆಸಿಸ್ 12:4 ಏನು ಹೇಳ್ತಾರೆ ಸೊ ಅಬ್ರಾಹಮ್ ಡಿಪಾರ್ಟೆಡ್ ಆ್ಯಂಡ್ ವಾಸ್ 75 ಓಲ್ಡ್ ಅಂತ ಹೇಳ್ತಾರೆ ಇದು ಕಮೆಂಟ್ರಿ ಹೇಳ್ತಾರೆ ಅಂದರೆ ಅಬ್ರಾಹಮ್ ಡಿಪಾರ್ಟೆಡ್ ಏನರ್ಥ ವೆನ್ ಈಸ್ ಫಾದರ್ ವಾಸ್ ಡೆಡ್ ಈ ವಾಸ್ ರಿಮೂವ್ಡ್ ಅದಕ್ಕೆ ಅರ್ಥನೂ ಕೂಡ ಹೇಳ್ತಾರೆ ಟೈಪ್ ಏನೇ ಟೈಪ್ ಏನು ಹೇಳ್ತಾರೆ ಟಿಪಿಫೈಯಿಂಗ್ ದ ಕೋರ್ಸ್ ಆಫ್ ದ ಟ್ರೂ ಚರ್ಚ್ ಇನ್ ಕಮಿಂಗ್ ಔಟ್ ಆಫ್ ಬ್ಯಾಬಿಲಾನ್ ನೋ ಡೌಟ್ ಅಬ್ರಾಹಮ್ಸ್ ರಿಲೇಟಿವ್ಸ್ ಆಲ್ ಅಪೋಸ್ ಇಸ್ ಕೋರ್ಸ್ ಎಸ್ಪೆಷಲಿ ಆಸ್ ಇ ಕೇಮ್ ಔಟ್ ನೋಯಿಂಗ್ ವಿದರ್ ಈವೆಂಟ್ ಅದರ ಸೊ ಈ ಥರ ಕೆಲವೊಂದು ಅಲ್ಲಿ ಓದಿದ ತಕ್ಷಣ ನಮ್ಗೆ ಏನಾಗ್ತಾರೆ ಒಂದು ಐಡಿಯಾ ಬರ್ತಾರೆ ಅದ್ರ ಮೇಲೆ ನೀವೇನು ಮಾಡಿ ನೀವು ಈ ಒಂದು ಅಂಶಗಳನ್ನ ನೀವೇನು ಮಾಡಿ ನೀವು ಡೆವಲಪ್ ಮಾಡಿ ಫಸ್ಟ್ ಏನು ಮಾಡಿದ್ರೆ ನಮಗೇನೇ ಸಂದೇಹ ಬಂದರೆ ಫಸ್ಟು ನಾವು ಹುಡುಕ್ಬೇಕಾದಿಲ್ಲ ಅಂದರೆ ಫಸ್ಟ್ ಬರ್ದಾರೆ ಸರ್ ರೈಟಿಂಗ್ಸ್ ಇದು ಬೇಜಾರ ಇದು ಸಫಿಷಿಯೆಂಟು ಫುಲ್ ಎಲ್ಲ ಇದೆ ಇದರ ಇದು ಬಿಟ್ಟು ನೆಕ್ಸ್ಟು ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಎಲ್ಲಿ ನೋಡಬೇಕು ಅಂದರೆ ಡಿಕ್ಷ್ನರಿ ಏನೋ ಬೈಬಲ್ ಡಿಕ್ಷ್ನರಿ ಹೇಳಿದೆ ಅದರ ಬೈಬಲ್ ಡಿಕ್ಷ್ನರಿ ಮುಖ್ಯವಾಗಿ ಸ್ಮಿತ್ ಡಿಕ್ಷ್ನರಿ ಅಂತಿದೆ ಅದರ ಆ ಸ್ಮಿತ್ ಡಿಕ್ಷ್ನರಿ ನೋಡಬೇಕು ಅದರ ದಯವಿಟ್ಟು ಫಸ್ಟ್ ಗೂಗಲ್ಗೆ ಓಡೋಕೋಗ್ಬಿಡಿ ಅದರ ಗೂಗಲಲ್ಲಿ ಹುಡುಕಿ ಹುಡುಕಿ ಹುಡುಕಿದ್ರೆ ಬರೀ ಎಲ್ಲ ರಾಂಗ್ ಸ್ಟಫ್ಗಳು ಸಿಕ್ಬಿಡ್ತಾರೆ ಅದರ ಇಷ್ಟು ಸಾಕು ಡಿಕ್ಷ್ನರಿ ಹುಡುಗ್ರಿ ಆ ಡಿಕ್ಷ್ನರಿಯಲ್ಲಿ ಏನ್ರಿ ಇವಾಗ ನಾವೇನೋ ಓದ್ಬೇಕಾದ್ರೆ ಅಲ್ಲಿ ಏನೋ ಒಂದು 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 ವರ್ಡ್ಸ್ ಇರ್ತಾರೆ ಎಕ್ಸಾಂಪಲ್ ಏನೋ ಒಂಥರ ವಿಶೇಷವಾಗಿರೋ ಅದು ಓದ್ಬೇಕು ಗೊತ್ತಾಗ್ತದೆ ನಮಗೆ ಓ ಈ ಟೆಕ್ಸ್ಟಲ್ಲಿ ಏನೋ ಇದೆ ಅಂತಂದ್ಬಿಟ್ಟಿದ್ರೆ ಅವಾಗ ಏನು ಮಾಡಬೇಕು ಅಂದರೆ ಅದಕ್ಕೆ ಗ್ರೀಕ್ ವರ್ಡ್ ಹೀಬ್ರಿ ವರ್ಡ್ ನೋಡ್ಬಿಟ್ಟು ಅದಲ್ಲಿರೋಂಥ ಮೀನಿಂಗ್ ಏನು ಮಾಡ್ತಾವ ನಾವು ತೊಗೊಬೇಕು ಆ ಮೀನಿಂಗ್ ತೆಗೆದಾವಾಗ ಆ ಮೀನಿಂಗ್ನಲ್ಲಿ ಸಿಕ್ಬಿಡ್ತಾರೆ ಕ್ಲೂ ಏನೋ ದೇವ್ರ ಪ್ಲ್ಯಾನ್ ಅದ್ರಲ್ಲಿ ಇಟ್ಟಿದೆ ಅಂತಂದರೆ ಡೆಫಿನೆಟ್ ಏನಂತ ಕ್ಲೂ ಅದರಲ್ಲಿ ನಮ್ಗೆ ಸಿಗ್ತಾರೆ ಆ ಕ್ಲೂ ತೊಗೊಂಡು ನಾವೇನು ಮಾಡಬೇಕು ಇವಾಗ ಅದನ್ನು ಸ್ಟಡಿ ಮಾಡಬೇಕು ಅಂದರೆ ಈ ಥರ ಸ್ಟಡಿ ಮಾಡೋಕ್ಕೆ ಬೇಸಿಕ್ ಟೂಲ್ಸ್ ಅದರ ಆಮೇಲೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟು ಕಮೆಂಟ್ರಿ ಕೊಟ್ಟಿದ್ರೆ ಆ ಕಮೆಂಟ್ರಿಯಲ್ಲಿ ಬರೆದ ರಸಲ್ ರೀಪ್ರಿಂಟ್ಸ್ ನಂಬರ್ ಹಾಕಿರ್ತಾರೆ ಓದ್ದೆ ಗೊತ್ತಾ ಅದ್ರಲ್ಲಿ ಹಾಕಿರ್ತಾವೆ ರೀಪ್ರಿಂಟ್ಸ್ ನಂಬರ್ 5284 ಅಂತ ಅಂದರೆ 5284 ಪುಟದಲ್ಲಿ ಬಾರ್ ಒನ್ ಅಂತ ಹಾಕಿರ್ತಾರೆ, ಅದರಲ್ಲಿ ಪ್ಯಾರಾಗ್ರಾಫ್ ಒಂದನೇ ಇದರಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಅಂದ್ಬಿಟ್ಟು ಅದನ್ನು ತೆಗೆದು ರಿಪ್ರಿಂಟ್ ಹೋದ್ರೆ ಇದ್ರ ಬಗ್ಗೆ ಫುಲ್ ಸ್ಟೋರಿ ಏನು ಮಾಡ್ತಾರೆ ನೋಡಿ. ನಾನು ಇದೆಲ್ಲ ಮಾಡ್ತಾ ಇಲ್ಲ ಸ್ಟೋರಿಗಳು, ನೀವೆಲ್ಲ ಹೇಳ್ತಿರಲ್ಲ, ಇದೆಲ್ಲ ಸ್ಟೋರಿ ಬರ್ತಾರೆ ಅಸಲ್ ರಿವ್ಯೂ ರಿಪ್ರಿಂಟ್ಸ್ ಸೂಪರಾಗಿ ಬರೀತಾರೆ. ಇದೇ ಥರ ಬರೀತಾರೆ ಬರೋದು ಅಸಲು, ಫಸ್ಟ್ ಟೈಮ್ ಮಾಡೋದಾ ಫುಲ್ ಸ್ಟೋರಿ ಹಂಗೆ ಹೇಳ್ಕೊಂಬಿಡ್ತಾರೆ. ಹೇಳ್ಬಿಟ್ಟು ಇದನ್ನು ನೆಕ್ಸ್ಟ್ ನಮಗೇನಪ್ಪ ಪಾಠ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಈ ಥರ ರಾಬರ್ಟ್ ಚೆಕ್ಲಿಮ್ಯಾನ್ ಅಂತ ಬರೀತಾರೆ, ಅಂದರೆ ಇದೆಲ್ಲ ನೆಕ್ಸ್ಟ್ ಯಾವಾಗ ಫ್ರೀ ಇದ್ದಾವೆ ನಾವು ಓದೋಣ, ನಾವು ಹೆಂಗೆ ಮಾತಾಡಿ ಕಲಿಬೇಕು ಅದರಲ್ಲಿ ಬರೋದು. ರಾಬರ್ಟ್ ಚೆಕ್ಲಿಮ್ಯಾನು ಒಂದೇ ವರ್ಸ್ ಬೈ ವರ್ಸ್ ವರ್ಸ್ ಬೈ ವರ್ಸ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದೆ, ಅದನ್ನು ಯಾವತ್ತೋ ಒಂದಿನ ಒಂದು ಸ್ಟಡಿ ಮಾಡೋಣ ಆಯಿತಾ. ರಾಬರ್ಟ್ ಚೆಕ್ಲಿಮ್ಯಾನ್ದು ಒಂದು ಸಬ್ಜೆಕ್ಟ್ ತೊಗೊಂಡು ಅವ್ರು ಹೆಂಗೆ ಬರೋದು ಅಂತ ನಾವು ಓದೋಣ, ನಿಮಗೆಲ್ಲ ಐಡಿಯಾ ಬರ್ತದೆ ಅದರ. ಸೊ ನಿಮಗೆ ನಿಮ್ಮ ಬೇಸಿಕ್ ಇಂಗ್ಲೀಷ್ ನಾಲೇಜ್ ಇಲ್ಲ, ಓಕೆ ಫೈನ್, ಗೊತ್ತಿರೋದ್ರಲ್ಲಿ ಸಣ್ಣ ಪುಟ್ಟದಲ್ಲಿ ಸಣ್ಣ ಪುಟ್ಟ ಮಾಡಿ, ಇದುವರೆಗೂ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಸೂಪರಾಗಿ ಮಾಡಿದಿರ ಆಯ್ತಾ. ಕೆಲವು ಜನಕ್ಕೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಗಾಬರಿ ಆಗಿರ್ಬೋದು, ಟೆನ್ಷನ್ ತೊಗೊಂಬಿಡಿ, ಇನ್ನೊಂದ್ಸತಿ ಮಾಡಿ ಪ್ರಯತ್ನ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿರೋಂಥ ಕೊರತೆಗಳು ನಿಮಗೆ ಗೊತ್ತಾಗ್ತಾರಲ್ಲ, ಅದನ್ನು ನೀವು ತಿದ್ದುಕೊಳ್ಳಿ ಅಷ್ಟೇ, ಏನು ತೊಂದರೆ ಇಲ್ಲ ಆಯ್ತಾ. ಎಲ್ಲರೂ ಕಲಿತಾರದೇ ಅಂದರೆ ನಿಮಗಿಂತ ಮೋಸವಾಗಿ ನಾವೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀರಿ, ಆದರೆ ತಿದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂದರೆ ಅದೇ ಮಿಸ್ಟೇಕ್ಸ್ನ ತಿರ್ಗತಿಗೆ ರಿಪೀಟ್ ಮಾಡೋದೆಲ್ಲ ಇಲ್ಲ ಪ್ರಯೋಜನ ಅದರ. ಸೊ ಅದಕ್ಕೆ ಮಾತು ಏನು ಲಿಮಿಟ್ ಆಗಿರಲಿ, ಅದ್ರಲ್ಲಿ ಮೇನ್ ಆಗಿರೋ ಸ್ಟಫ್ ಅದರ ಸಿಂಪಲಪ್ಪ, ನಿಮ್ಮ ಹೆಸರು ನೀವೇ ಕೇಳಿದ್ರೆ ನೀವೆಷ್ಟು ಎಂಕರೇಜ್ ಆಗ್ತೀರಿ ವ್ಯವಸ್ಥೆ ಮಾಡಿ ಅಂದರೆ ಅಷ್ಟಕ್ಕೆ ಮಾತ್ರ ಮಾತ್ರ ಇಟ್ಕೊಳ್ಳಿ ಅವರ. ಆ ಮೆಸೇಜ್ ಕೇಳಿದ್ರೆ ನಮಗೇನಾಗಿರ್ಬೇಕು ಫಸ್ಟು ಪ್ರಯೋಜನ ಆಗಿರ್ಬೇಕು, ಹೌದಪ್ಪ ನಾನು ನಿಂತ್ಕೊಂಡು ಓಡಬೇಕು ಅನ್ನಿಸ್ತದೆ ಅಂದ್ಬಿಟ್ಟಿದ್ರ, ಆ ಥರ ನಿಮ್ಮ ಸ್ಪೀಚ್ ಏನಾಗಿರಲಿ ಇರಲಿ ಓಕೆನ್ರಾ. ಸೊ ಅದನ್ನು ನಿಮಗೆಲ್ಲ ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ ಅವ್ರ ಮನೆ ಅಡ್ರೆಸ್ ಎಲ್ಲ. ಸೊ ದಯವಿಟ್ಟು ಎಲ್ಲರೂ